ಬೀಜೋ ವಾರಿಭೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಃ ನಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾರಿಧಿಬಂಧಮೋಕ್ಷಶ್ಚ ಯಸ್ಮಾತ್ ಯಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಸ್ತಮಸ್ತಾಃ ಸಕಲಗುಣರಿಹಿಃ ಸರ್ವದೋಷವ್ಯಪೇತಃ ಗುರುಡಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಪರಮೇಷ್ಠಿ ತ್ವಯಾ ಮಧ್ಯೆ ತ್ವಪಾಂ ಮಧ್ಯೆ ತಥಾ ಸನ್ನಾಮ ವೇಕ್ಷ್ಯತಾಂ ಕಥಮೇನಾಂ ಸಮುನ್ನೇಷ್ಯೈರಿ ತದ್ಯೌಧಿಯಾಚಿರಂ ಪೀತಂ ಮಯಾ ಜಲಂ ಸರ್ವಂ ಪೃಥಿವೀ ಚ ನಿವೇಶಿತಾ ತಥಾಪಿ ಕಿಮಿತಂ ಸಾಧ್ಯ ಪ್ಲಾವ್ಯತೆ ಪುನರಂಬುಭಿಃ. ಈಗ ಮಯಾ ಜಲಂ ಪೀತಂ, ಹಿಂದೆ ಪ್ರಳಯೋದಕವನ್ನು ಸಾಕಷ್ಟು ಕುಡಿದಿದ್ದೇನೆ. ಸರ್ವಂ ಪೃಥಿವೀ ಚ ನಿವೇಶಿತ, ಪೃಥಿವಿಯನ್ನು ಒಂದು ಹಂತದಲ್ಲಿ ನೆಲೆಗೊಳಿಸಿಯಾಗಿದೆ. ತಥಾಪಿ ಆದರೂ ಕೂಡ ಕಿಮಿದಂ ಸಾ ಅದ್ಯ ಪ್ಲಾವ್ಯತೆ ಪುನರಂಬುಭಿಹಿ, ಮತ್ತೆ ಇದು ಪ್ರಳಯೋದಯದಲ್ಲಿ ಮತ್ತೆ ಮುಳುಗಿಹೋಗ್ತಾ ಇದೆಯಲ್ಲ. ಪ್ರಜಾ ದೇವಾಸುರ ಪಿತೃ ಮನುಷ್ಯ ಪಶುಪಕ್ಷಿಣ ಸರೀಸೃಪಾನ್ ನಗಾನ್ ನಾಗಾನ್ ಭೂತಾನ್ಯುಚ್ಚಾವಚಾನಿ ಚ ಪ್ರಜಾ ದೇವಾಸುರ ಪಿತೃ ಮನುಷ್ಯ ಪಶುಪಕ್ಷಿಣ ಸರೀಸೃಪಾನ್ ನಗಾನ್ ನಾಗಾನ್ ಭೂತಾನಿ ಉಚ್ಚಾವಚಾನಿ ಚ ಪ್ರಜಾ ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದೇನೆ. ಎಂಥ ಪ್ರಜೆಗಳು? ದೇವತೆಗಳು, ಅಸುರರು, ಪಿತೃಗಳು, ಮನುಷ್ಯರು, ಪಶುಗಳು, ಪಕ್ಷಿಗಳು, ಸರೀಸೃಪಗಳು. ಈ ಸರೀಸೃಪಗಳು ಅಂದರೆ ಹಾವುಗಳು, ನಗಾನ್ ವೃಕ್ಷಗಳು, ನಾಗಾನ್ ಸರ್ಪಗಳು, ಭೂತಾನಿ ಉಚ್ಚಾವಚಾನಿ ಚ ನಗಾನ್ ಬೇರೆ, ನಾಗಾನ್ ಬೇರೆ, ಎರಡು ಸರ್ತಿ ಹೇಳಿಲ್ಲ. ನಗ ಅಂತ ಹೇಳಿದ್ರೆ ವೃಕ್ಷಗಳು, ನಾಗ ಅಂತ ಹೇಳಿದ್ರೆ ಸರ್ಪಗಳು, ನಾಗರಾವುಗಳು. ಸೃಜತೋ ಮೇ ಕ್ಷಿತಿರ್ವಾರ್ಭಿಃ ಪ್ಲಾವ್ಯಮಾನಾಲಯಂ ಗತಾ ಅಥಾತ್ರ ಕಿವನುಷ್ಠೇಯಂ ಅಸ್ಮಾಭಿಃ ಸರ್ಗಯೋಜಿತೈಃ. ಇಷ್ಟನ್ನು ಕೂಡ ಸೃಜತಃ ಮೇ ಕ್ಷಿತಿಃ ವಾರ್ಭಿಃ ಪ್ಲಾವ್ಯಮಾನ ಲಯಂ ಗತಾ ಅಥ ಅತ್ರ ಕಿಂ ಅನುಷ್ಠೇಯಂ ಅಸ್ಮಾಭಿಃ ಸರ್ಗಯೋಜಿತೈಃ. ಮೇ ಸೃಜತಃ, ನಾ ಸೃಷ್ಟಿ ಮಾಡ್ತಾ ಇರಬೇಕಾದ್ರೆ, ವಾರ್ಭಿಹಿ ಈ ನೀರುಗಳಿಂದ, ಕ್ಷಿತಿಹಿ ಭೂಮಿಯು ಪ್ಲಾವ್ಯಮಾನ ಮುಳುಗಿ ಹೋಗಿ ಲಯಂಗತ ಪೂರ್ತಿ ಕಾಡದಂತೆ ಆಗಿಬಿಟ್ಟಿದೆ. ಅಥ ಅತ್ರ ಕಿಮನುಷ್ಠೇಯಂ ಅಸ್ಮಾಭಿಃ ಸರ್ಗಯೋಜಿತೈಃ. ಸರ್ಗಯೋಜಿತೈಃ ಸೃಷ್ಟಿ ಕಾರ್ಯಕ್ಕೆ ತೊಡಗಿಸಲ್ಪಟ್ಟಿರತಕ್ಕಂತಹ ಅಸ್ಮಾಭಿಃ ನಮ್ಮಿಂದ ಅತ್ರ ಈ ಸಮಯದಲ್ಲಿ ಕಿಂ ಅನುಷ್ಠೇಯಂ ಏನು ಮಾಡಬೇಕು ನಾನೀಗ? ಯಸ್ಯಾಹಂ ಹೃದಯ ದಾಸಂ ಸೈಶೋ ವಿದಧಾತುಷಂ ಇತ್ಯಭಿಧ್ಯಾಯತೋ ನಾಸ ವಿವರಾತ್ ಸಹಸಾ ನಘ ಇತಿ ಅಭಿಧ್ಯಾಯತ ಹೃದಯಾತ್ ಯಸ್ಯ ಅಹಂ ಹೃದಯಾತ್ ಆಸಂ ಸಹ ಈಶಃ ವಿದಧಾತು ಶಂ ಇತಿ ಅಭಿಧ್ಯಾಯತ ನಾ ಅಸೌ ಆವಿರಾತ್ ಸಹಸಾ ನಘ ನಾಸಾ ವಿವರಾತ್ ಸಹಸಾ ನಘ ಯಸ್ಯ ಯಾರ ಹೃದಯಾತ್ ಹೃದಯದಿಂದ ಅಹಂ ಆಸಂ ನಾನು ಹುಟ್ಟಿದ್ದೇನೋ ಸಹ ಈಶಃ ಆ ಈಶನಾದ ಶ್ರೀಹರಿಯು ಶಂ ವಿದಧಾತು ನನಗೆ ಸುಖವನ್ನುಂಟು ಮಾಡಲಿ ಇತಿ ಅಭಿಧ್ಯಾಯತಃ ಹೀಗೆ ಯೋಚನೆ ಮಾಡಿದಂತಹ ಚಿಂತಿಸಿದಂತಹ ತಸ್ಯ ಬ್ರಹ್ಮದೇವರ ನಾಸಾ ವಿವರಾತ್ ಮೂಗಿನ ಹೊರಳೆಯಿಂದ ಸಹಸ ಕೂಡಲೇ ಅನಘ ಅಂತ ಹೇಳಿ ವಿವರಣೆ ಸಂಬೋಧನೆ ಮೈತ್ರಿಯ ಅನಘ ಎಲೆ ನಿರ್ದೋಷರಾದವನೇ ಕೇಳು ಅಂತ ಅರ್ಥ. ವರಾಹತೋ ಕೋ ನಿರಗಾತ್ ಅಂಗುಷ್ಠ ಪರಿಮಾಣತಃ ತಸ್ಯಾಭಿ ಪಶ್ಯತ ಸ್ವಸ್ಥಃ ಕ್ಷಣೇನ ಕಿಲ ಭಾರತ. ವರಾಹತೋಕೋ ನಿರಗಾತ್ ಅಂಗುಷ್ಠ ಪರಿಮಾಣತಃ. ಆಗ ಒಂದು ವರಾಹತೋಕ ಚಿಕ್ಕ ವರಾಹದ ಮರಿ, ಅದೆಷ್ಟಿತ್ತಂತೆ? ಅಂಗುಷ್ಠ ಪರಿಮಾಣತಃ, ಹೆಬ್ಬೆರಳ ಗಾತ್ರ ಇತ್ತಂತಷ್ಟೇ. ಅದು ನಿರಗಾತ್ ಮೂಗಿನ ಹೊರಡೆಯಿಂದ ಹೊರಗೆ ಬಂತು. ತಸ್ಯಾಭಿ ಪಶ್ಯತ ಸ್ವಸ್ಥಃ ಕ್ಷಣೇನ ಕಿಲ ಭಾರತ ಗಜಮಾತ್ರ ಪ್ರಭವೃಹೇ ತದ್ಭುತ ಬಭೂನ್ ಮಹತ್. ತಸ್ಯ ಅಭಿಪಶ್ಯತಃ ಸ್ವಸ್ಥಃ ಕ್ಷಣೇನ ಕಿಲ ಭಾರತ ಗಜಮಾತ್ರ ಪ್ರಾವವೃಧೆ ತತ್ ಅದ್ಭುತಂ ಅಭೂತ್ ಮಹತ್. ತಸ್ಯ ಅಭಿಪಶ್ಯತಃ ಅವರಾಗಿ ನೋಡ್ತಾ ಇರ್ಬೇಕು, ಏನಿದ್ದು ನೋಡ್ತಾ ಇದ್ದಾನೆ. ಸ್ವಸ್ಥ ಕ್ಷಣೇನ ಕಿಲ ಭಾರತ, ಒಂದೇ ಕ್ಷಣದಲ್ಲಿ ಆ ವರಾಹದ ತೋಕ ಗಜ ಮಾತ್ರ ಪ್ರವೃತ್ತಿ ದೊಡ್ಡ ಆನೆಯಷ್ಟು ದೊಡ್ಡದಾಗಿಬಿಡುತ್ತೆ. ಇದ್ದಿದ್ದೆಷ್ಟು ಹೆಬ್ಬೆರಳು ಗಾತ್ರ, ಬೆಳೆದಿದ್ದೆಷ್ಟು ಆನೆಯ ಗಾತ್ರ. ತತ್ ಅದ್ಭುತ ಮಹೂನ್ ಮಹತ್, ತತ್ ಆ ವಿಚಾರವು ಮಹತ್ ಅದ್ಭುತ ಮಹೂತ್, ದೊಡ್ಡ ಆಶ್ಚರ್ಯವಾಯಿತು. ಮರೀಚಿ ಮುಖ್ಯೈರ್ ವಿಪ್ರೈಶ್ಚ ಕುಮಾರೈರ್ ಮನುನಾ ಸಹ ದೃಷ್ಟ್ವಾ ತತ್ ಸೌಕರಂ ರೂಪಂ ತರ್ಕಯಾಮಾಸ ಚಿತ್ರಥ. ಮರೀಚಿ ಮುಖ್ಯೈಃ ವಿಪ್ರೈಶ್ಚ ಕುಮಾರೈಃ ಮನುನಾ ಸಹ ದೃಷ್ಟ್ವಾ ತತ್ ಸೌಕರಂ ರೂಪಂ ತರ್ಕಯಾಮಾಸ ಚಿತ್ರಥ. ಆಗ ಮರೀಚಿ ಮುಖ್ಯೈಃ ವಿಪ್ರೈಃ ಕುಮಾರೈಃ, ಮರೀಚಿ ಮುಖ್ಯರಾದಂತಹ ವಿಪ್ರರುಗಳು, ಕುಮಾರೈಃ ಸನತ್ಕುಮಾರಾದಿಗಳು, ಮನುನಾ ಸಹ ಮತ್ತು ಸ್ವಯಂಭೂ ಮನು ಅವರೆಲ್ಲರ ಜೊತೆಗೆ ಸೇರಿಕೊಂಡು ಬ್ರಹ್ಮದೇವರು ತತ್ ಸೌಕರಂ ರೂಪಂ ದೃಷ್ಟ್ವ, ಆ ವರಾಹ ರೂಪವನ್ನು ನೋಡಿ, ಚಿತ್ರಥ ತರ್ಕಯಾಮಾಸ ಅನೇಕ ರೀತಿಯಲ್ಲಿ ಯೋಚನೆ ಮಾಡಿದ್ರು, ಏನಿರಬಹುದು ಇದು ಅಂತ ಯೋಚನೆ ಮಾಡಿದ್ರು. ಕಿಮೇ ತತ್ ಸೌಕರ ವ್ಯಾಜಂ ಸತ್ವಂ ದಿವ್ಯಮವಸ್ಥಿತಂ ಅಹೋಪತಾಶ್ಚರ್ಯಮಿದಂ ನಾಸಾಯಾಮೇ ವಿನಿಶ್ರುತಂ. ಕಿಂ ಏತತ್ ಸೌಕರ ವ್ಯಾಜಂ ಸತ್ವಂ ದಿವ್ಯಂ ಅವಸ್ಥಿತಂ ಅಹೋಪತ ಆಶ್ಚರ್ಯಂ ಇದಂ ನಾಸಾಯಾಮೇ ವಿನಿಶ್ರುತಂ. ಕಿಮೇತತ್ ಸೌಕರವ್ಯಾಜಂ ಸತ್ವಂ, ಈ ಸೌಕರವ್ಯಾಜಂ ಸೌಕರ ರೂಪದ ಸತ್ವ ಬಂದರ ಪ್ರಾಣಿಯು, ದಿವ್ಯಂ ಅವಸ್ಥಿತಂ ದಿವ್ಯವಾದ ಪ್ರಾಣಿ ಏನು ಬಂದಿದೆ, ಏತತ್ ಕಿಂ ಇದೇನಿರಬಹುದು, ಸೌಕರ ರೂಪದಲ್ಲಿ ಬಂದಿರತಕ್ಕಂತಹ ದಿವ್ಯವಾಗಿರತಕ್ಕಂತಹ ಪ್ರಾಣಿ ಯಾವುದಿರಬಹುದು ಅದಕ್ಕೆ ಹೇಳಿದ್ದ ನಿನ್ನ ಹೇಳಿಲ್ಲ, ಮರೀಚಿ ಮೊದಲಾದವರಿಗೆ ಭೂಮಿ ಬೇಕಿಲ್ಲ, ಪ್ಲೇನೇ ರೋಡ್ ಬೇಕಾಗಿಲ್ಲ, ಮೇಲೆ ಹಾರತ್ತೆ ಆ ಥರ ಮುಂದೊಟ್ಟವರಿಗೆ ಬೇಕಿತ್ತೀಗ, ಅಂತರಿಕ್ಷದಲ್ಲೇ ಇದ್ರು ಅವರೆಲ್ಲ, ಅವರಿಗೆ ಅಂತ ದೇಹ ತೇಜೋಮಯ ದೇಹ ಅವ್ರಿಗೇನು ಬೇಕಿಲ್ಲ, ಈ ರೀತಿ ಭೂಮಿ ಬೇಕೇ, ಮುಂದೊಟ್ಟವರಿಗೆ ಬೇಕೀಗ, ಅವರಿಗೆಲ್ಲ ಬೇಕಿರಲಿಲ್ಲ, ಬೇರೆಯವರು ಬೇಕಿತ್ತು ಯಾರಿಗೆ, ಅವರು ಅಷ್ಟೇ, ಅವರು ಮಾಯಾವಿಗಳು, ಆ ಫಲ ಫಲೇ ಮಾಡಕ್ಕೆ ಬರುತ್ತೆ ಅವ್ರಿಗೆ, ರಾವಣ ಹಡತಿಂದಲ್ಲ ಆ ಟೈಪ್ ಅವ್ರಿಗೆ ವ್ಯಾಪ್ತಿನೂ ತಪಸ್ಸಿನಿಂದಾಗಿ ವ್ಯಾಪ್ತಿ ಕೂಡ ಉಂಟು ಅವರಿಗೆ ಸಾಕಷ್ಟು. ಯಾಕೆ ರೂಪ ಯಾಕೆ ಬಂದ ಅಂತ ಕೇಳಿ ಜನಗಳಿಗೆ ಏನಾಗಬಾರ್ದು, ಅವ್ರು ದೇವರು ಅಂತ ಗೊತ್ತಾಗಬಾರ್ದು, ಏನೋ ಯಾವುದೋ ಹಂದಿ ಅಂತ ತಿಳ್ಕೊಂಡ್ಬಿಡ್ಬೇಕು, ಅವರಿಂದ ಸಾಯ್ಬೇಕು, ಅದು ದೇವರು ತನ್ನನ್ನು ತೋರಗೋಡ ಜಗಕ್ಕೆ, ಭಕ್ತರಾದವರಷ್ಟೇ ತಿಳ್ಕೊಬೇಕು, ಉಳಿದವ್ರಿಗೆ ತಿಳಿಸಿಕೊಡೋದಿಲ್ಲ. ಇವತ್ತು ಅಷ್ಟು ವಿಜ್ಞಾನ ಕೂಡ ಏನೋ ಸ್ಫೋಟ ಆಯಿತು ಬಂದು ತಿಳ್ಕೊತಾರೆ ಹೊರತು ಆ ಹಿಂದೇನೇ ಇರ್ಬೋದು ಯೋಚನೆ ಮಾಡೋದಿಲ್ಲ, ಕರ್ತ ಆಯ್ತು. ಇವತ್ತು ಸ್ಫೋಟ ಆಯ್ತು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ, ಹುಡುಕಟ್ಟು ಹೋಗ್ತಿದ್ದಲ್ಲ, ಈಗ ಲಾಸ್ಟ್ ಟೈಮ್ ಸುಮ್ಮನೆ ಕೂತೆ, ಏನಾಯ್ತು ಅಂತ ಸುಮ್ಮನೆ ಕೂತಿಲ್ಲ, ಏನೋ ಯಾರೋ ಮಾಡಿರಬೇಕು, ಇಷ್ಟು ಕಾಮನ್ ಸೆನ್ಸ್ ಇದ್ಮೇಲೆ ಅಲ್ಲಿ ಏನಾಗಿರು, ಮಹಾಸ್ಫೋಟಕ್ಕೆ ಏನಿರಬೇಕು. ಉದಾಹರಣೆ, ಇವರೇ ಮಹಾಸ್ಫೋಟ ಮಾಡ್ತಿದ್ದಾರೆ, ಒಬ್ಬ ಯಾರು ಮಾಡ್ತಿದ್ದಾರೆ ಈಗ, ಇವ್ರು ಸೇರ್ ಮಾಡ್ತಿದ್ದಾರೆ. ಸೊ ಅದು ಅದೇ ಆಟೋಮೆಟಿಕ್ ಆಗತ್ತಾಗಿದ್ರೆ ಹೌದಲ್ಲ, ತಾವು ಮಾಡೋದಕ್ಕೆ ತಾವು ಇರಬೇಕಾದ್ರೆ ಅದಾದ್ಮೇಲೆ ಒಬ್ರು ಇರಬೇಕಲ್ಲ ಯಾರಾದರೂ, ಆ ಯೋಚನೆ ಮಾಡೋದಿಲ್ಲ. ಅದಕ್ಕಾಗಿ ಎಲ್ಲರಿಗೂ ಗೊತ್ತಾಗಬಾರಂತ ಪರಮಾತ್ಮ ಆ ರೀತಿ ಮಾಡೋದು. ದೃಷ್ಟ್ವಾ ತತ್ ಸೌಕರಂ ರೂಪಂ ತರ್ಕ, ಮತ್ತೆ ಇನ್ನೊಂದು ಸಾಮರ್ಥ್ಯ ಅದು, ಪರಮಾತ್ಮನ ಬೇರೆ ಹಾಕೊಳ್ಳೋಕೆ ಬರೋ ಒಂದೇ ರೀತಿ ಬರ್ತಾರೆ, ಒಂದೇ ಅಡ್ರೆಸ್ ಹಾಕೊಡಿ ಅಂತಾರೆ ಜನ, ಬೇರೆ ಅಡ್ರೆಸ್ ಇಲ್ಲ ಅಂತ ಕಾಣುತ್ತೆ ಅವರಿಗೆ ಅಂತ ಹೇಳ್ತಾ ಹೌದಲ್ಲ. ಹೆಚ್ಚಿರೋದೇನದು, ವೈಭವದ್ಯೋತಕ ವೈಭವ ಇರೋದು ಗೊತ್ತಾಯ್ತಾ, ಒಂದೇ ಒಂದು ಹಾಕೊಂಡು ಹೋಗ್ತಿದ್ರೆ ಯಾವಾಗಲೂ ಕೂಡ ಏನನ್ನಿಸ್ತದೆ, ಒಂದೇ ರೂಪ ಇದ್ರೆ ದೇವರು ಹೆಚ್ಚು ರೂಪ ತಗೊಳಕ್ ಬರೋದಿಲ್ಲ, ಅದೊಂದು ವೀಕ್ನೆಸ್ ದೇವರಿಗೆ ಅಂತ ಕರಿಬಹುದಲ್ಲ. ಈ ಆಟಗಾರ ಒಂದೇ ಕಡೆ ಶಾರ್ಟ್ ಹೊಡಿತಿರ್ತಾರೆ, ಏನಂತಾರೆ ಅವರಿಗೆ, ಅಲ್ಲ ಬೇರೆ ಕಡೆ ಆಳಕ್ಕೆ ಬರೋದೇ ನನಗೆ ಅತ್ತೆ ಅಂತ ಅರ್ಥ. ಆಲ್ರೌಂಡ್ ಶಾರ್ಟ್ ಹೊಡೆದಾಗ ಏನಂತಾರೆ, ಪರ್ಫೆಕ್ಟ್ ಪ್ಲೇಯರ್ ಅಂತ ಕರೀತಾರೆ. ಆ ಟೈಪ್ ದೇವರು ಎಂಥ ರೂಪ ಬೇಕಾದ್ರೆ ತಗೋತಾನೆ, ಯಾವಾಗ ಬೇಕಾದ್ರೆ ತಗೊಳ್ತಾನೆ, ಹೇಗೆ ಬೇಕಾದ್ರೆ ತಗೊಳ್ತಾನೆ. ಅದಕ್ಕಾಗಿ ಅದೆಲ್ಲ ವೈಭವ ಅಂತ ಕರೀತಾರೆ. ಸ್ಟೀಲ್ ಲೋಡ್ ಕುಡಿದ್ರೆ ಸಾಲದೇನು, ಬೆಳ್ಳಿ ಲೋಟ್ ಹಾಕಿಟ್ಕೋತಾರಾಗಿದ್ರೆ, ಕುಡಿಲಕ್ಕೆ ಏನು ಬೆಳ್ಳಿ ಆದರೆ ಸ್ಟೀಲ್ ಆದರೆ ಏನು ಹೌದಲ್ಲ, ಚಿನ್ನ ಎದ್ದು ಹಾಕ್ಬೇಕಾಗಿದ್ರೆ, ಮರದ ಕಾಟೆ ಹಾಕ್ಬೇಕು ನೆಲ ಆದರೆ ಸಾಲದೇನು, ಏನು ತೋರಿಸುತ್ತಾವೆಲ್ಲ ವೈಭವಗಳು ಇದು ಹಾಗೆ. ಹಾಂ, ಸರಿ ಅಂತ ಗೊತ್ತಾಗದೆ ಅವಾಗ ತೋರಿಸಿರ್ತಾರೆ, ಡ್ರೆಸ್ ಇರುತ್ತೆ ಅದ್ದೆ ಹಾಕೊಳ್ಳಿ ಬೇಕಾದ್ರೆ ಮನೇಲಿ ಅಂತ ಕೇಳಿದ್ರೆ ತೋರಿಸ್ಬೇಕಲ್ಲ, ಮನೇಲಿ 20 ಕಾರ್ ಇದೆ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ ಅಂದರೆ ತೋರಿಸಿದ್ರೆ ಈಗ ಆಮೇಲೆ ಮಾಡ್ತೇನೆ. ಇದೇ ಪ್ರಶ್ನೆ ಏನಂತ ಕೇಳ್ಬೋದು, ಯಾರತ್ರೂ ಬಿರ್ಬೋದು, ತೋರಿಸ್ಬೇಕಾಗಿತ್ತಲ್ಲ ಒಂದಾದ್ರೂ ಕೂಡ, ಪ್ರಶ್ನೆ ಹಾಗೂ ಬರುತ್ತೆ ಹೌದಲ್ಲ. ತೋರಿಸಿದ್ರೆ ಬಂದು ಪ್ರಶ್ನೆ, ತೋರಿಸ್ಬೇಕಾಗಿರೋ ಗೊತ್ತಾಗುತ್ತೆ ಅಂತೇಳಿ, ಅದ್ರಲ್ಲಿ ತೋರಿಸಿರ್ತಾರೆ ಗೊತ್ತಾಗೋದು, ಪ್ರಶ್ನೆ ಹ್ಯಾಕ್ ಕೇಳೋಕ್ಕೂ ಬರುತ್ತೆ. ಹಾಂ, ಅದು ಇರೋದನ್ನ ನಾವು ಯೋಚನೆ ಮಾಡಿದ್ರೆ ವೈಭವ ಅಷ್ಟೆ. ಮರೀಚಿ ಮುಖ್ಯೈರ್ ವಿಪ್ರೈಶ್ಚ ಕುಮಾರೈರ್ ಮನುನಾ ಸಹ ದೃಷ್ಟ್ ಕಿಮೇ ತತ್ ಸೌಕರ ವ್ಯಾಜಂ ಸತ್ವಂ ದಿವ್ಯಮವಸ್ಥಿತಂ ಅಹೋಪತಾಶ್ಚರ್ಯಮಿದಂ ನಾಸಾಯಾಮೇ ವಿನಿಶ್ರುತಂ. ಏನಿದು ನನ್ನ ಮೂಗಿನಿಂದ ಹೊರಬಂದಿರತಕ್ಕಂಥ ವಿಚಿತ್ರವಾದ ಪ್ರಾಣಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದ. ಬತ ಖೇದೆ, ಇದು ಅರ್ಥ ಆಗ್ತಾ ಇಲ್ಲ ಅಂತ ಯೋಚನೆ ಆಯ್ತು ಅವರಿಗೆ. ದೃಷ್ಟೋ ಅಂಗುಷ್ಠ ಶಿರೋ ಮಾತ್ರ ಕ್ಷಣಾತ್ ಗಂಡಶಿಲೋಪಮಃ ಅಪಿಸ್ವಿತ್ ಭಗವಾನೇಶ ಯಜ್ಞೋ ಮೇ ಖೇದಯನ್ಮನಃ. ದೃಷ್ಟೋ ಅಂಗುಷ್ಟ ದೃಷ್ಟ ಅಂಗುಷ್ಟ ಶಿರೋ ಮಾತ್ರ ಕ್ಷಣಾತ್ ಗಂಡಶಿಲೋಪಮ ಅಪಿಸ್ವಿತ್ ಭಗವಾನ್ ಏಷ ಯಜ್ಞ ಮೇ ಖೇದಯನ್ ಮನಃ ದೃಷ್ಟ ಅಂಗುಷ್ಟ ಶಿರೋ ಮಾತ್ರ. ಮೊದಲು ಎಷ್ಟು ಕಂಡ? ಅಂಗುಷ್ಟ ಮಾತ್ರ ಶಿರಸ್ಸಿನ ಕಂಡ. ಕ್ಷಣಾತ್ ಒಂದೇ ಕ್ಷಣದಲ್ಲಿ ಗಂಡಶಿಲೋಪಮ, ಗಂಡಶಿಲ ಅಂದ್ರೆ ಕೋಡುಗಲ್ಲು, ಕೋಡುಗಲ್ಲಿನಷ್ಟು ದೊಡ್ಡವನಾಗಿಬಿಟ್ಟ. ಕೋಡುಗಲ್ ಪರ್ವತಕ್ಕೆ ಚಾಚ್ಯರ ಕಲ್ಲು ಏನಂತ ಕರೀತಾರೆ, ಕೋಡುಗಲ್ಲುಗಳು ಅಂತ ಅಷ್ಟು ದೊಡ್ಡವನಾಗಿಬಿಟ್ಟನಲ್ಲ. ಅಪಿಸ್ವಿತ್ ಭಗವಾನ್ ಏಷಃ ಯಜ್ಞೋಮೇ ಖೇದಯನ್ ಮನಃ, ಬಹುಶಃ ಈತ ಭಗವಂತನಾದ ಯಜ್ಞರೂಪ ಪರಮಾತ್ಮನೇ ಇರಬೇಕು ಅನ್ಕೊಂಡ್ರು. ಅಪಿಸ್ವಿತ್ ಅಂಬುದು ಪ್ರಶ್ನಾರ್ಥಕ. ಭಗವಾನ್ ಏಷಃ ಯಜ್ಞ ಮೇ ಖೇದಯನ್ ಮನಃ, ಇದು ಯಜ್ಞವರಹ ಇರಬಹುದಾ ಅಂತ ಅನ್ಕೊಂಡ್ರು. ಇದು ಸರಿ, ಯಾಕಂದ್ರೆ ಬ್ರಹ್ಮದೇವರಿಗೆ ಏನು ಗೊತ್ತಾಗೋದಿಲ್ಲ, ಅದೇನಾಗಿರ್ಬೇಕದು? ಇಬ್ಬರಲ್ಲಿ ಒಬ್ಬರಾಗಿರ್ಬೇಕು, ಇಲ್ಲ ಲಕ್ಷ್ಮಿ ಇಲ್ಲ ನಾರಾಯಣ ಅಷ್ಟೇ, ಉಳಿದೆಲ್ಲ ಬ್ರಹ್ಮದೇವರಿಗೆ ಗೊತ್ತಾಗುತ್ತೆ. ಈಶ್ವರ ಅದನ್ಯತ್ರ ಆಲೋಚನೆ ಸರ್ವ ವಿಷಯಂ ರುಜಯೋಗಿ ಜ್ಞಾನ. ದೇವರು ಲಕ್ಷ್ಮೀನಾರಾಯಣರ ಹೊರತು ಬೇರೆ ಎಲ್ಲರ ಬಗ್ಗೆನೂ ಸ್ಪಷ್ಟ ಗೊತ್ತಾಗೋದು ಬ್ರಹ್ಮದೇವರು. ಬ್ರಹ್ಮವಾಯುಗಳ ವೈಶಿಷ್ಟ್ಯ, ರುಜುಗಳ ವೈಶಿಷ್ಟ್ಯ. ಅವ್ರಿಗೆ ಗೊತ್ತಾಗಲಿ ಆಮೇಲೆ ಏನಿರ್ಬೇಕದು? ದೇನಿರ್ಬೇಕಷ್ಟೇ, ಇನ್ನೇನು ಯೋಚನೆ ಇಲ್ಲ. ಇತಿ ಮೀಮಾಂಸತಸ್ತಸ್ಯ ಬ್ರಹ್ಮಣ ಸಹಸೂನುಭಿಃ ಭಗವಾನ್ ಯಜ್ಞ ಪುರುಷೋ ಜಗರ್ಜಾಗೇಂದ್ರ ಸನ್ನಿಭಃ. ಇತಿ ಮೀಮಾಂಸತಃ ತಸ್ಯ ಬ್ರಹ್ಮಣ ಸಹಸೂನುಭಿಃ ಭಗವಾನ್ ಯಜ್ಞ ಪುರುಷಃ ಜಗರ್ಜ ಅಗೇಂದ್ರ ಸನ್ನಿಫಃ. ಇತಿ ಈ ರೀತಿಯಾಗಿ ತಸ್ಯ ಮೀಮಾಂಸತಃ ಬ್ರಹ್ಮಣ ಸೂನುಭಿ ಸಹ ಮೀಮಾಂಸತಃ. ಇತಿ ಈ ರೀತಿಯಾಗಿ ಸೂನುಭಿ ಸಹ ತನ್ನ ಮಕ್ಕಳಾದಂತಹ ಸನಕಾದಿಗಳೊಂದಿಗೆ ಮೀಮಾಂಸತಃ ತರ್ಕ ಮಾಡುತ್ತಿದ್ದಂತಹ ತಸ್ಯ ಬ್ರಹ್ಮಣ ಆ ಬ್ರಹ್ಮದೇವರ ಮುಂದೆ ಭಗವಾನ್ ಭಗವಂತನಾದ ಯಜ್ಞಪುರುಷ ಯಜ್ಞಪುರುಷನಾದ ವರಾಹನೋ ಅಗೇಂದ್ರ ಸನ್ನಿಫ ಜಗರ್ಜ ಅಗೇಂದ್ರ ಸನ್ನಿಫ ಜಗರ್ಜ ಹಾಗೆ ಬೆಟ್ಟ ಮೊದಲು ಹೆಬ್ಬೆರಳು ಆಮೇಲೆ ನೋಡಿದರೆ ಆನೆ ಕೋಡುಗಲ್ಲು ಈಗ ನೋಡಿದರೆ ದೊಡ್ಡ ಬೆಟ್ಟದಷ್ಟು ರೂಪ ತಗೊಂಡ್ಬಿಟ್ಟ ದೊಡ್ಡ ರೂಪ ತಗೊಂಡ್ಬಿಡ್ತ ಭಗವಾನ್ ಯಜ್ಞ ಪುರುಷೋ ಜಗರ್ಜ ಅಗೇಂದ್ರ ಸನ್ನಿಫ ಅಗ ನಗಚ್ಚತೀತಿ ಅಗಹ ಪರ್ವತ ಅಂತ ಅರ್ಥ ಅಗ ಶಬ್ದಕ್ಕೆ ಪರ್ವತ ಅದಕ್ಕೆ ಅಗಜ ಪಾರ್ವತಿ ಏನಂತ ಹೆಸರಿದೆ ಅಗಜಾನನ ಪದ್ಮಾರ್ಕ ಅಗಜ ಅಂತ ಹೇಳಿದರೆ ಆ ಗಜ ಗಜ ಅಲ್ಲ ಅಂತ ಅರ್ಥ ಮಾಡ್ಕೋಬಾರದು ಅಗ ಜ ಅಗ ಅಂದ್ರೆ ಬೆಟ್ಟ ಬೆಟ್ಟದಿಂದ ಹುಟ್ಟು ಪರ್ವ ಹಿಮಾಲಯ ಪರ್ವತದ ಮಗಳು ಅಂತ ಅಗೇಂದ್ರ ಸನ್ನಿಫ ಅಗೇಂದ್ರನಷ್ಟು ದೊಡ್ಡ ರೂಪವನ್ನು ತಗೊಂಡ್ಬಿಟ್ಟು ಕಾಣ್ತಾ ಇದ್ದಾರೆ. ಬ್ರಹ್ಮಣಂ ಹರ್ಷ ಬ್ರಹ್ಮಾಣಂ ಹರ್ಷಯ ಮಾಸ ಹರಿಸ್ತಾಂಶ್ಚ ದ್ವಿಜೋತ್ತಮಾನ್ ಖಗರ್ಜಿತೇ ಸ್ವಗರ್ಜಿತೇನ ಕಕುಭಃ ಪ್ರತಿಸ್ವನಯತಾ ವಿಭುಹು. ಬ್ರಹ್ಮಾಣಂ ಹರ್ಷಯ ಮಾಸ ಹರಿಹಿ ತಾಂಶ್ಚ ದ್ವಿಜೋತ್ತಮಾನ್ ಸ್ವಗರ್ಜಿತೇನ ಕಕುಭಃ ಪ್ರತಿಸ್ವನಯತಾ ವಿಭುಹು. ಆಮೇಲೆ ಏನ್ ಮಾಡಿದ ಪರಮಾತ್ಮ? ಹರಿಹಿ ಆ ಹರಿರೂಪ ವರಾಹ ರೂಪದ ಹರಿಯೋ ತಾನ್ ದ್ವಿಜೋತ್ತಮಾನ್ ಆ ಬ್ರಾಹ್ಮಣರಗಳನ್ನ ಸ್ವಗರ್ಜಿತೇನ ತನ್ನ ಗರ್ಜನೆಯಿಂದ ಕಕುಭಃ ದಿಕ್ಕುಗಳನ್ನು ಪ್ರತಿಸ್ವನಯತ ಪ್ರತಿಧ್ವನಿಗೊಳಿಸಿದಂತಹ ವಿಭು ಆ ವರಾಹನೋ ಬ್ರಹ್ಮಾಣಂ ಬ್ರಹ್ಮದೇವರನ್ನು ದ್ವಿಜೋತ್ತಮಾನ್ಶ್ಚ ಆ ಸನಕಾದಿಗಳನ್ನು ಸಹ ಹರ್ಷಯಾಮಾಸ ಅಷ್ಟು ದೊಡ್ಡ ರೂಪ ತೋರಿಸಿದ್ದೊಂದು ಆ ಗರ್ಜನೆಯಲ್ಲ ದಿಕ್ಕುಗಳಿಂದ ಪ್ರತಿಧ್ವನಿ ಬಂದದ್ದು ಗರ್ಜನೆ ಒಂದು. ಇದರಿಂದ ಅವ್ರಿಗೇನಾಯಿತು? ಕನ್ಫರ್ಮ್ ಆಯಿತು ಈತ ನಾರಾಯಣನ ಹೌದು ಅಂತ ಹೇಳಿ ಎಲ್ಲರಿಗೂ ಖಚಿತವಾಯಿತು. ಆ ರೀತಿ ಮಾಡಿದ ನಿಶಮ್ಯ ತದ್ ಘರ್ಘರಿತಂ ಸ್ವಖೇದ ಕ್ಷಯಿಷ್ಣು ಮಾಯಾಮಯ ಸೂಕರಸ್ಯ ಜನಸ್ತಪಸ್ಸತ್ಯ ನಿವಾಸಿನಸ್ತೆ ತ್ರಿಭಿ ಪವಿತ್ರೈ ಮುನಯೋ ಅಗ್ರಣನ್ ಸ್ಮ. ನಿಶಮ್ಯ ತತ್ ಘರ್ಘರಿತಂ ಸ್ವಖೇದ ಕ್ಷಯಿಷ್ಣು ಮಾಯಾಮಯ ಸೂಕರಸ್ಯ ಜನಃ ತಪಃ ಸತ್ಯ ನಿವಾಸಿನಃ ತೇ ತ್ರಿಭಿಃ ಪವಿತ್ರೈಃ ಮುನಯಃ ಅಗ್ರಣನ್ ಸ್ಮ. ಏನಾಯಿತು? ಅವರಿಗೆ ಕನ್ಫರ್ಮ್ ಆಯ್ತು ಈಗ ನಾರಾಯಣ ಅಂತೇಳಿ. ಆಗ ನಿಶಮ್ಯೇತಿ ತತ್ ನಿಶಮ್ಯ ಅಂದರೆ ಕೇಳಿ, ತತ್ ಘರ್ಘರಿತಂ ಆ ದೊಡ್ಡದಾಗಿರ್ತಕ್ಕಂಥ ಗರ್ಜೆಯನ್ನು ಕೇಳಿ. ಘರ್ಘರ ಅಂಬೋದು ಇವು ಹಂದಿಗಳು ಮಾಡ್ತಕ್ಕಂಥ ಶಬ್ದಕ್ಕೆ ಏನಂತಾರಂತೆ, ಘರ್ಘರ ಶಬ್ದ ಅಂತ. ಆ ರೀತಿ ಅದು ವರಾಹ ರೂಪದ ಶ್ರೀಹರಿಯ ಗರ್ಜನೆಯನ್ನು ಕೇಳಿ ಅದೇನದು ಸ್ವಖೇದ ಕ್ಷಯಿಷ್ಣು ತಮ್ಮ ಖೇದವನ್ನು ಪರಿಹಾರ ಮಾಡಿತು. ಇದೇನಿದು ಒಂದು ಗೊಂದಲ ಪರಿಹಾರ ಆಗೋಯ್ತು ಅದರಿಂದ. ಮಾಯಾಮಯ ಸೂಕರಸ್ಯ, ಇಲ್ಲಿ ಮಾಯಾಮಯ ಸೂಕರ ಅಂತ ಹೇಳಿದರೆ ಯಾವುದೋ ಕಾಡಂದಿ ರೂಪ ಅಲ್ಲ ಪರಮಾತ್ಮನದು, ಸ್ವೇಚ್ಛೆಯಿಂದ ಸ್ವೀಕಾರ ಮಾಡಿದಂತಹ ಜ್ಞಾನಾನಂದಮಯ ಶರೀರ. ಮಾಯಾ ಅಂದರೆ ಇಚ್ಛ, ಸಂಭವಾಮಿ ಆತ್ಮಮಾಯಯ ಅಂತ ಬಂದಿದೆ. ಅದಕ್ಕೆ ಮಾಯಾಮಯ ಸೂಕರಸ್ಯ ಜನಃ ತಪಃ ಸತ್ಯ ನಿವಾಸಿನಃ ತೇ. ಜನೋಲೋಕ ತಪೋಲೋಕ ಸತ್ಯಲೋಕದ ನಿವಾಸಿಗಳೆಲ್ಲ ಕೂಡ ಏನು ಮಾಡಿದರಂತೆ, ತ್ರಿಭಿಹಿ ಪವಿತ್ರ ಪವಿತ್ರೈಹಿ ಮುನಯೋ ಅಗ್ರೋಣನ ಸ್ಮ. ಮುನಿ ತ್ರಿಭಿ ಪವಿತ್ರ ನಿರ್ದೋಷ ವೇದೈಹಿ, ಮೂರು ವೇದಗಳಿಂದ ಸ್ತೋತ್ರ ಮಾಡಿದರಂತೆ. ತ್ರಿಭಿಹಿ ಪವಿತ್ರೈಹಿ ಪುನಯ ಅಗ್ರಣನಸ್ಮ, ಮೂರು ಪವಿತ್ರವಾದಂತಹ ವೇದಗಳಿಂದ ಅವರನ್ನು ಪರಮಾತ್ಮ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ವೇದವೇದ್ಯ ಪರಮಾತ್ಮ. ತೇಷಾಂ ಸತಾಂ ವೇದ ವಿತಾನ ಮೂರ್ತಿ ಬ್ರಹ್ಮಾವತಾರ್ಯಾತ್ಮ ಗುಣಾನುವಾದಂ ನನರ್ಥ ಭೂಯೋ ವಿಬುಧೋದಯಾಯ ಗಜೇಂದ್ರ ಲೀಲೋ ಜಲಮಾವಿವೇಶ. ತೇಷಾಂ ಸತಾಂ ವೇದ ವಿತಾನ ಮೂರ್ತಿ ಬ್ರಹ್ಮಾವತಾರ್ಯ, ಆ ಬ್ರಹ್ಮ ಅವತಾರ್ಯ ಆತ್ಮಗುಣಾನುವಾದಂ ನನರ್ಧ ಭೂಯ ವಿಬುಧೋದಯಾಯ ಗಜೇಂದ್ರ ಲೀಲ ಜಲಂ ಅವಿವೇಶ. ತೇಷಾಂ ಸತಾಂ, ಆ ಸಜ್ಜನರಾದ ಅವರೆಲ್ಲರಿಗೂ ಕೂಡ ವೇದ ವಿತಾನ ಮೂರ್ತಿ, ವೇದ ಯಜ್ಞದಿಂದ ಆವಿರ್ಭವಿಸಿದಂತಹ ಆ ರೂಪ ಬ್ರಹ್ಮ, ಆ ಬ್ರಹ್ಮ ಬ್ರಹ್ಮಶಬ್ದವಾಚ್ಯನಾದ ವಿಷ್ಣುವು ಆತ್ಮಗುಣಾನುವಾದಂ ಅವಧಾರ್ಯ, ತನ್ನ ಗುಣಗಳ ಸ್ತೋತ್ರವನ್ನು ಕೇಳಿ, ಆತ್ಮಗುಣಾನುವಾದಂ ಅವಧಾರ್ಯ ತನ್ನ ಗುಣಗಳ ಕಥನವನ್ನು ಕೇಳಿ, ನನರ್ಧ ಭೂಯ ಮತ್ತೊಮ್ಮೆ ಜೋರಾಗಿ ಗರ್ಜನೆ ಮಾಡಿದ. ವಿಭುಧೋದಯಾಯ, ಅದರಿಂದ ವಿಭುಧರು ಅಂದರೆ ದೇವತೆಗಳು, ಅವರ ಉದಯಾಯ ಅಂದರೆ ಅಭ್ಯುದಯಕ್ಕೋಸ್ಕರ, ದೇವತೆಗಳ ಅಭ್ಯುದಯ ಅಂದರೆ ದೇವತೆಗಳು ಏನಾಯಿತು ಪರಮಾತ್ಮನ ಗರ್ಜನೆ ಕೇಳಿದಾಗಲ್ಲ ಆನಂದ ಆಗ್ತಾ ಇತ್ತು. ಗಜೇಂದ್ರ ಲೀಲಃ ಜಲಮಾವಿವೇಶ, ಗಜೇಂದ್ರ ಲೀಲಃ, ಒಬ್ಬ ದೊಡ್ಡ ಆನೆ ನೀರೊಳಗೆ ಹೇಗೆ ಸರೋವರದೊಳಗೆ ಇಳಿಬೇಕು ಹಾಗೆ ಪರಮಾತ್ಮ ಏನು ಮಾಡ್ತಾನೆ, ಪ್ರಳಯೋದಕದೊಳಗೆ ಇಳಿತಾ ಇದ್ದ. ಈ ರೂಪವನ್ನು ತೋರಿಸಿ ಪ್ರಳಯೋದಕದೊಳಗೆ ಪರಮಾತ್ಮ ಆನೆಯಂತೆ ಇಳಿದ. ತೇಷಾಂ ಸತಾಂ ವೇದ ವಿತಾನ ಮೂರ್ತಿ ಬ್ರಹ್ಮ ಅವಧಾರ್ಯ ಹಾಗೂ ಆತ್ಮಗುಣಾನುವಾದಂ ನನರ್ಧ ಭೂಯ ವಿಭುಧೋದಯಾಯ ಗಜೇಂದ್ರ ಲೀಲ ಜಲಂ ಆವಿವೇಶ. ಪ್ರಳಯ ಜಲಂ, ಪ್ರಳಯ ಜಲದೊಳಗೆ ಪರಮಾತ್ಮ ಪ್ರವೇಶವನ್ನು ಮಾಡಿದ. ಉತ್ಕ್ಷಿಪ್ತವಾಲಹ, ಇಲ್ಲೂ ಸಾರಸ್ಯ ಅಂದರೆ ವೇದಗಳಿಂದ ಸ್ತೋತ್ರ ಮಾಡಿದರು, ತಮ್ಮ ಮಾತಿನಿಂದ ಸ್ತೋತ್ರ ಮಾಡಬಹುದಾಗಿತ್ತು, ಬಟ್ ಯಾವುದು ಶ್ರೇಷ್ಠ, ವೇದವಾಕ್ಯಗಳು ಶ್ರೇಷ್ಠ. ಆದ್ದರಿಂದ ನಮ್ಮ ಮಾತಿನಿಂದ ದೇವರು ಸ್ತೋತ್ರ ಮಾಡೋದಕ್ಕಿಂತ ಯಾವುದ್ರಲ್ಲಿ ಮಾಡಬೇಕು, ಯಾವಾಗಲೂ ಕೂಡ ವೇದಗಳಿಂದ, ದೊಡ್ಡವ್ರ ಮಾತುಗಳನ್ನು ಸ್ತೋತ್ರ ಮಾಡಬೇಕೇ ಹೊರತು ನಮ್ಮ ಮಾತುಗಳಿಂದ ಮಾಡೋದಲ್ಲ. ಉತ್ಕ್ಷಿಪ್ತ ಬಾಲಃ ಖಚರ ಕಠೋರ ಸಟಾ ವಿಧುನ್ವನ್ ಖರರೋಮ ಶತ್ವಕ ಖುರಾಹತಭ್ರಹ ಶಿತಶೃಂಗ ಇಕ್ಷಾ ಜ್ಯೋತಿರ್ವಿಭಾಸೋ ಭಗವಾನ್ ಮಹೀಧ್ರಹ. ಉತ್ಕ್ಷಿಪ್ತ ಬಾಲಃ, ಬಾಲವನ್ನು ಮೇಲೆ ಕೆತ್ತಾ ಇದ್ದಾನೆ, ಖಚರಃ ಆಕಾಶದಲ್ಲಿ ಹಾರಾಡುತ್ತಿದ್ದಾನೆ. ಕಠೋರ ಸಟ, ಸಟ ಅಂದರೆ ಸಿಂಹದ ಕೇಸರ ಹೇಗೋ ವರಾಹಕ್ಕೆ ಕೇಸರ, ಕಠೋರ ಸಟ ವಿಧುನ್ವನ್ ಖರ ರೋಮ ಶತ್ವಕ, ಏನು ಮಾಡ್ತಿದ್ದಾನೆ, ರೋಮಗಳನ್ನು ಖರ ತೀಕ್ಷ್ಣವಾದ ರೋಮಗಳನ್ನು ಚರ್ಮದಂತೆ ಚರ್ಮನ ಬೆಳೆದಿರ್ತ ರೋಮಗಳನ್ನು ಏನು ಮಾಡ್ತಿದ್ದಾನೆ, ನೇರ ಮಾಡ್ತಾ ಇದ್ದಾನೆ. ಖುರಾಹತ ಅಗ್ರಹ, ಖುರ ಅಂದರೆ ಗೊರಸು, ಖುರಾಹತ ಅಭ್ರಹ ಗೊರಸಗಳಿಂದ ಮೋಡಗಳನ್ನು ಹೊಡಿತಾ ಇದ್ದಾನೆ. ಶಿತಶೃಂಗ ಬಿಡಿದಾದ ಕೋಡುಗಳು ಅಂದರೆ ಎರಡರ್ಥ, ಶೃಂಗಗಳು ಅಂದ್ರೆ ತಲೆ ಮೇಲಿರೋ ಶೃಂಗಗಳು ಆಗಬಹುದು, ಮತ್ತು ದಮುಷ್ಟ್ರಗಳು ಅಂದ್ರೆ ಬಾಯಲ್ಲಿರೋದು, ಶೃಂಗ ಅಂತ ಹೇಳಿದ್ರೆ ತಲೆ ಮೇಲಿಂದ. ಇಚ್ಛಾ ಜ್ಯೋತಿರ್ವಿಭಾಸ, ಇಚ್ಛಾ ಜ್ಯೋತಿರ್ವಿಭಾಸ, ತನ್ನ ನೋಟ ಎಂಬ ಬೆಳಕಿನಿಂದ ಎಲ್ಲ ಕಡೆಗೂ ಬೆಳಗುತ್ತಾ. ಭಗವಾನ್ ಮಹೀಧ್ರಹ, ಮಹೀಧರಹ, ಮಹೀಧ್ರ ಅಂದರೆ ಭೂಮಿಯನ್ನು ಹೊತ್ತರಿಸಿದವನಾಗಿ, ಪರಮಾತ್ಮ ಭೂಮಿಯನ್ನು ಧರಿಸಿದ, ನೀರೊಳಗೆ ಮುಳುಗಿದ, ಭೂಮಿಯನ್ನು ತನ್ನ ಇದರಿಂದ ಧರಿಸಿದ. ಶಿತಶೃಂಗ ಅಂದರೆ ಬಿಡಿದಾದ ಧವಲ ದಮುಷ್ಟ್ರ, ಶೃಂಗ ಶಬ್ದಕ್ಕೆ ದಮುಷ್ಟ್ರ ಅಂತಲೂ ಅರ್ಥ ಮಾಡ್ತಾರೆ, ಬಿಡಿದಾದ ಕೋರೆಗಳನ್ನು ಹೊಂದಿದವನಾಗಿ. ಅನ್ಯತ್ರ ಸ್ಪಷ್ಟ ಇಚ್ಛಾಯ ನೇತ್ರಸ್ಥಿ ಜ್ಯೋತಿಸ್ತಾರಾ ಕಲೀನಿಕ ತಯಾ ವಿಭಾಸ ವಿಭಾಸನಂ ದೀಪ್ತಿರೇಸ ತಥೋಕ್ತಃ. ಘ್ರಾಣೇನ ಪೃಥ್ವ್ಯಾಹ ಪದವೀಂ ವಿಜಿಘ್ರನ್ ರೋಡಾಪದೇಶ ಶಯಮಧ್ವರಾಂಗ ಕರಾಲ ದಮುಷ್ಟ್ರೋಪಿ ಅಕರಾಲ ದೃಭ್ಯಾಂ ಉದ್ವೀಕ್ಷ ವಿಪ್ರಾನ್ ಋಣತೋ ವಿಶತ್ಕಂ. ಘ್ರಾಣೇನ ಪೃಥ್ವ್ಯಾಹ ಪದವೀಂ ವಿಜಿಘ್ರನ್, ಘ್ರಾಣೇನ ಕ್ರೋಡಾಪದೇಶ ಸ್ವಯಂ ಅಧ್ವರಾಂಗ ಕರಾಲ ದಮುಷ್ಟ್ರ ಅಪಿ ಅಕರಾಲ ದುರ್ಭ್ಯಾಂ ಉದ್ವೀಕ್ಷ ವಿಪ್ರಾನ್ ಗೃಣತಃ ಅವಿಶತ್ ಕಂ. ಘ್ರಾಣೇನ ತನ್ನ ಮೂಗಿನಿಂದ ಪೃಥ್ವ್ಯಾಹ ಭೂಮಿಯ ಪದವೀಂ ವಿಜಿಘ್ರನ್ ದಾರಿಯನ್ನು ಕಂಡುಹಿಡಿಯುತ್ತ, ಅದು ವಾಸಿ ಹಂದಿಗಳ ಗೊರ್ರದ್ದು ವಾಸ್ತಿ ನೋಡುತ್ತಿದ್ದಾಗಲೇ ಎಲ್ಲಿದೆ ಗೊತ್ತಾಗಬೇಕಂತೆ, ದೇವರು ತೋರಿಸ್ತಾನಷ್ಟೇ ವರಾಹ ರೂಪದಿಂದ ಯಾವ ರೀತಿ ನಡ್ಕೋತಾನೆ ಅಂತೇಳಿ. ಪರಮಾತ್ಮ ಸರ್ವಜ್ಞನಾದ್ದರಿಂದ ಅದನ್ನು ಹುಡುಕಿ ತಿಳ್ಕೋಬೇಕಾದ್ದೇನಿಲ್ಲ. ಕ್ರೋಡಾಪದೇಶ, ಕ್ರೋಡ ಅಂದ್ರೇನು, ವರಾಹ, ವರಾಹ ರೂಪದ ವರಾಹರೂಪದ ಶ್ರೀಹರಿಯು ಸ್ವಯಂ ಅಧ್ವರಂಗ ಸ್ವತಃ ತಾನು ಅಧ್ವರಂಗನಾಗಿ ಯಜ್ಞದ ಅಂಗನಾಗಿ ಅಂದ್ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆಚಾರ್ಯ ಅದನ್ನು ಯಜ್ಞವರಾಂಗ ಅಂತ ಉಪಯೋಗಿಸಿದ್ದಾರೆ ದ್ವಾದಶ ಸ್ತೋತ್ರದೊಳಗೆ ಯಜ್ಞವರಾಂಗ ಸ್ವಯಂ ಅಧ್ವರ ಅಂದರೆ ಯಜ್ಞ ಅಧ್ವರಾಂಗ ಯಜ್ಞವರಾಂಗ ಕರಾಲ ದಂಷ್ಟ್ರೋಪಿ ಕರಾಲವಾದ ದಂಷ್ಟ್ರಗಳನ್ನು ಹೊಂದಿದ್ದರೂ ಕೂಡ ಅಕರಾಲ ದುರ್ಭ್ಯಾಂ ಕ್ರೂರವಲ್ಲದ ಕಣ್ಣುಗಳಿಂದ ದಂಷ್ಟ್ರ ನೋಡಿದರೆ ಕರಾಲವಾದದ್ದು ಅದರ ನೋಟ ಮಾತ್ರ ಅತ್ಯಂತ ಸೌಮ್ಯವಾದದ್ದು ಉದ್ವೀಕ್ಷ ವಿಪ್ರಾನ್ ಗೃಣತಃ ಅವಿಷತ್ಕಂ ಸ್ತೋತ್ರ ಮಾಡುತ್ತಿದ್ದಂಥ ಬ್ರಹ್ಮಾದಿ ಎಲ್ಲರನ್ನೂ ಸಹ ನೋಡ್ತಾ ಕಮ್ ಅಂದರೆ ನೀರು ಅದಕ್ಕೆ ಕಮಲ ಅಂತ ಹೆಸರು ಕಂಜ ಕಮಲ ಅಂತ ಅದಕ್ಕೆ ನೀರಲ್ಲಿ ಹುಟ್ಟೋದರಿಂದ ಕಮ್ ಅವಿಷತ್ ಆ ಪಳೆಯೋದಕ್ಕೂ ಪರಮಾತ್ಮ ಪ್ರವೇಶವನ್ನು ಮಾಡಿದ ಸವಜ್ರ ಕೂಟಾಂಗ ನಿಪಾತ ವೇಗ ವಿಶೀರ್ಣ ಕುಕ್ಷಿ ಸ್ತನಯನ್ನುದನ್ವಾನ್ ಉತ್ಸೃಷ್ಟ ದೀರ್ಘೋರ್ಮಿ ಕರೈರಿ ವಾರ್ತಃ ಶುಕ್ರೋಶ ಯಜ್ಞೇಶ್ವರ ಪಾಹಿಮೇತಿ ಸಹ ವಜ್ರಕೂಟ ಅಂಗ ನಿಪಾತ ವೇಗ ವಿಶೀರ್ಣ ಕುಕ್ಷಿ ಸ್ತನಯನ್ನುದನ್ವಾನ್ ಉತ್ಸೃಷ್ಟ ದೀರ್ಘೌರ್ಮಿ ಕರೈರ್ಹಿ ಕರೈಹಿ ಇವ ಆರ್ತಃ ಶುಕ್ರೋಶ ಯಜ್ಞೇಶ್ವರ ಪಾಹಿ ಮಾಯಿತಿ ಸಹ ಉದನ್ವಾನ್ ಉದನ್ವಾನ್ ಸಮುದ್ರ ಪ್ರಳಯೋದಕದ ದೇವರು ಏನ್ ಮಾಡಿದ್ರೆ ದೇವತೆ ಏನ್ ಮಾಡಿದರಂತೆ ದೇವ್ ಭಯಪಟ್ಬಿಟ್ಟಿದ್ರೆ ನೀರು ಇಳಿದ ತಕ್ಷಣ ಭಯ ಆಗಿಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು ವರಾಹದೇವರನ್ನು ಸಹ ಉದನ್ವಾನ್ ಆ ಸಮುದ್ರವು ವಜ್ರಕೂಟ ಅಂಗ ನಿಪಾತ ವೇಗ ವಿಶೀರ್ಣ ಕುಕ್ಷಿ ಏನಾಯ್ತಂತೆ ವಜ್ರಕೂಟ ವಜ್ರದ ಸಮುದಾಯದಂತಹ ಅಂಗ ಅವಯವಗಳ ನಿಪಾತ ಬೀಳುವಿಕೆಯ ವೇಗ ವೇಗದಿಂದಾಗಿ ವಿಶೀರ್ಣ ಕುಕ್ಷಿ ಒಡಲು ಒಡೆದು ಹೋದವನಾಗಿ ಹಾರಿದಾಗ ಏನಾಯ್ತದೋ ಸಮುದ್ರ ಮಧ್ಯೆ ಬ್ರೇಕ್ ಆದಾಗಾಯ್ತು ಸ್ತನಯನ್ನು ಧ್ವನಿ ಮಾಡುತ್ತಾ ಉದನ್ವಾನ್ ಸಮುದ್ರವು ಉತ್ಸೃಷ್ಟ ದೀರ್ಘೋಮಿಹಿ ಕರೈಹಿ ತನ್ನ ಕೈಗಳಿಂದ ಸಮುದ್ರ ಕೈಗಳು ಯಾವುದು ಅಂದರೆ ದೀರ್ಘ ದೊಡ್ಡ ದೊಡ್ಡ ಅಲೆಗಳೇ ಕೈಗಳು ಉತ್ಸೃಷ್ಟ ದೀರ್ಘೌರ್ಮಿ ಕರೈಹಿ ಚಾಚಿದಂತಹ ನೀಳವಾದಂತಹ ಅಲೆಗಳು ಎಂಬ ಕೈಗಳಿಂದ ಆರ್ತಃ ನೊಂದವನಾಗಿ ಶುಕ್ರೋಶ ಕೂಕೊಂಡ ಹೇ ಯಜ್ಞೇಶ್ವರ ಪಾಹಿ ಮಾ ಇತಿ ಮಾ ಅಂದರೆ ಮಾ ಎರಡು ರೂಪನೂ ಇದೆ ಅದಕ್ಕೆ ಮಾಂ ಪಾಹಿ ನನ್ನನ್ನು ಪಾಲಿಸು ಅಂತ ಕೇಳಿಕೊಂಡ ಅಂದರೆ ಸಮುದ್ರರಾಜ ರಾಮಾವತಾರ ಕಾಲಕ್ಕಲ್ಲೂ ಸ್ತೋತ್ರ ಮಾಡ್ದ ಇಲ್ಲೂ ಸ್ತೋತ್ರ ಮಾಡ್ತಾ ಇದ್ದ ಸಮುದ್ರವನ್ನು ಅಂಜಿಸ್ತಕ್ಕಂಥ ಶಕ್ತಿ ಪರಮಾತ್ಮನದೊಂದೇ ಖುರೈಹಿ ಅದಕ್ಕೆ ಸವಜ್ರ ಕೂಟಾಂಗ ನಿಪಾತ ವೇಗ ವಿಶೀರ್ಣ ಕುಕ್ಷಿ ಸ್ತನಯನ್ನುದನ್ವಾನ್ ಉತ್ಸೃಷ್ಟ ದೀರ್ಘೋಮಿ ಕರೈರ್ವಿವಾರ್ತಃ ಶುಕ್ರೋಶ ಯಜ್ಞೇಶ್ವರ ಪಾಹಿಮೇತಿ ವರುಣದೇವ ಹೌದು ಸೃಷ್ಟಿಯಾಗ್ಯದಲ್ಲ ಒಂದು ರೂಪದಿಂದ ಬಂದ್ಬಿಟ್ಟಿದ್ದಾರೆ ಈಗಾಗಲೇ ಹಿಂದೆ ಖುರೈ ಕ್ಷುರಪ್ರೈಹಿ ದರಯಂತದಾಪ ಉತ್ಪಾರವಾರಂ ತ್ರಿವರೂರಸಾಯಾಂ ದದರ್ಶಗಾಂ ತತ್ರ ಸುಷುಪ್ಸುರಗ್ರೇ ಗಾಂ ಜೀವಧಾನೀಂ ಸ್ವಯಮಭ್ಯಧತ್ತ ಖುರೈಹಿ ಕ್ಷುರಪ್ರೈಹಿ ದರಯನ್ ತತ್ ಆಪಃ ಉತ್ಪಾರವಾರಂ ತ್ರಿವರುಹು ರಸಾಯಾಂ ದದರ್ಶಗಾಂ ತತ್ರ ಸುಷುಪ್ಸುಃ ಅಗ್ರೇ ಯಾಂ ಜೀವಧಾನೀಂ ಸ್ವಯಮಭ್ಯಧತ್ತ ಅವೇನು ಮಾಡಿದ್ದಾನೆ ಖುರೈಹಿ ತನ್ನ ಗೊರಸಗಳಿಂದ ಕ್ಷುರಪ್ರೈಹಿ ಅವು ಹೇಗಿದ್ದವೆಲ್ಲ ಕೂಡ ಕ್ಷುರಗಳಂತೆ ಕ್ಷುರಸಾಧರಿಮ್ಯಂ ಪೂರಯಂತಿ ಇತಿ ಕ್ಷುರವನ್ ನಿಶಿತೈಹಿ ಕ್ಷುರ ಅಂದರೆ ಕ್ಷುರ ಅಂದರೆ ಕತ್ತಿ ಅದಕ್ಕೆ ಕ್ಷೌರ ಅಂತ ಕರೆಯೋದು ಕ್ಷುರ ಅಂದರೆ ಕತ್ತಿಯಂತೆ ತೀಕ್ಷ್ಣವಾಗಿದ್ದಂತಹ ಅಂತ ಅರ್ಥ ಕ್ಷುರ ಶಬ್ದದಿಂದ ಕ್ಷೌರ ಅನ್ನೋ ಪದ ಬಂದಿತ್ತು ಕ್ಷುರದಿಂದ ಮಾಡೋದು ಕ್ಷೌರ ಕ್ಷುರಪ್ರೈಹಿ ದರಯಂತದಾಪಃ ತನ್ನ ಖಡ್ಗದಂತಹ ಗೊರಸಗಳಿಂದ ಆ ನೀರನ್ನು ಸೀಳುತ್ತಾ ಉತ್ಪಾರವಾರಂ ಅದು ಕ್ರಿಯಾವಿಶೇಷಣ ಆ ಸಮುದ್ರವನ್ನೆಲ್ಲ ಅಲ್ಲೋಲ ಕಲ್ಲೋಲಗೊಳಿಸುತ್ತಾ ಏನ್ ಮಾಡಿದಂತೆ ಸಮುದ್ರ ಶಾಪೋ ದಾರಯನ್ ಬಿಂದನ್ ತ್ರಿವರುಹು ದೇವರಿ ತ್ರಿವರುಹು ಅಂತ ಕರೆದಿದ್ದ ತ್ರಿವರು ಅಂದ್ರೇನು ತ್ರಿವಿರಿಹಿ ವೇದೈಹಿ ವ್ರಿಯತೆ ಇತ್ತು ತ್ರಿವರುಹು ಮೂರು ವೇದಗಳಿಂದ ಸುತ್ತಲ್ಪಡೋದ್ರಿಂದ ಪರಮಾತ್ಮನಿಗೆ ತ್ರಿವರು ಒಂದು ಹೊಸ ಪದ ಅದು ತ್ರಿವರುಹು ರಸಾಯಾಮ್ ರಸ ಅಂದರೆ ನೀರು ನೀರಿನಲ್ಲಿ ದದರ್ಶ ಗಾಂ ತತ್ರ ದರಶ ಅಲ್ಲಿ ಭೂಮಿ ಇತ್ತು ನೀರೊಳಗೆ ಅದನ್ನು ಕಂಡ ತತ್ರ ಗಾಂ ದದರ್ಶ ಅಲ್ಲಿ ಭೂಮಿಯನ್ನು ಕಂಡ ಸುಷುಪ್ಸುಹು ಅಗ್ರೇ ಜೀವಧಾನೀಂ ಸ್ವಯಮಭ್ಯಧತ್ತ ಅಂದ ಕಂಡ ಏನಾಯಿತು ಅಗ್ರೇ ಸರ್ವೇ ವಿಲಾಪ್ಯ ಸುಷುಪ್ಸು ನಿದ್ರಾಂ ಕರ್ತು ಕಾಮಹ ಸಹರೀರ್ ಯಾಂ ಜೀವಧಾನೀಂ ಜೀವಧಾನಿ ಅಂದರೆ ಸರ್ವಪ್ರಾಣ್ಯಾಧಾರಭೂತಾಂ ಅಭ್ಯದತ್ತ ಜಲಸ್ಯುಪರಿ ನಿಹಿತವಾನ್ ಅದನ್ನು ಏನ್ ಮಾಡಿದ ಪರಮಾತ್ಮ ಆ ಭೂಮಿಯನ್ನು ಎತ್ತಿ ಮೇಲಕ್ಕಿಟ್ಟ. ಜೀವಧಾನಿ ಜೀವಗಳೆಲ್ಲ ಪ್ರಾಣಿಗಳನ್ನು ಕೂಡ ಧರಿಸತಕ್ಕಂತಹ ಅಂತ ರಕ್ಷಿಸತಕ್ಕಂತಹ ಭೂಮಿಯನ್ನು ಮುಳುಗೋಗಿತ್ತು, ಅದ್ರ ಮೇಲೆ ಎತ್ತಿ ತಂದ. ಒರು ಶೃಗಾಲ ರೇಖಾ ಸ್ಯಾತ್ ವರಾಹಚ್ಯತೆ ವಿಸ್ತೃತ ಇತ್ಯಭಿಧಾನ ತ್ವರಿತ್ರಯಾಂಕಿತ ಗರೋವ. ತ್ರಿವರು ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ತ್ರಿವರು ಅಂದ್ರೆ ಒಂದೇನು, ತ್ರಿಭಿಹಿ ವೇದೈಹಿ ವ್ರಿಯತೆ ಇತಿ ತ್ರಿವರು, ಮೂರು ವೇದಗಳಿಂದ ಸ್ತುತ್ಯನಾದವನು ಅಂತ ಒಂದರ್ಥ. ಇನ್ನೊಂದರ್ಥ, ವರು ಅಂದ್ರೆ ವಲಿ, ತ್ರಿವರು ಅಂದ್ರೆ ತ್ರಿವಲಿ, ತ್ರಿವಲಿಗಳಿಂದ ಕೂಡಿದ. ಉದರಂ ಚಿಂತೆ ಮೀಶಸ್ಯ ತನುತ್ತೇ ಪೆಹಿಲಂಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯಿಕಯ. ಹಣೆ ಮೇಲೆ, ಕತ್ತಿನ ಮೇಲೆ ಮತ್ತು ಉದರದ ಮೇಲೆ ಏನಿರಬೇಕು, ಮೂರು ನಿರಿಗಳಿರಬೇಕು, ಅವಕ್ಕೆ ವಲಿ ಅಂತ ವರು ಅಂತ ಕರೀತಾರೆ. ತ್ರಿವರು ಅಂದ್ರೆ ತ್ರಿವಳಿಗಳಿಂದ ಕೂಡಿದ, ಅದು 32 ಲಕ್ಷಣಗಳಲ್ಲಿ ಸೇರ್ತಕ್ಕಂಥ ಒಂದು ಲಕ್ಷಣ. ಇನ್ನ ತಪ್ಪದು ತ್ರಿವರು ತರು ತಿದ್ಕೋಬೇಕು. ಸ್ವಯಮಭ್ಯದತ್ತ ಆ ಭೂಮಿಯನ್ನ ಎತ್ತಿದ. ಸದಮಿಷ್ಟ ಯೋದ್ಧೃತ್ಯ ಮಹಿಂ ವಿಲಗ್ನಾಂ ಸಬುತ್ಥಿತ ಸಮೃರುಹೇ ರಸಾಯಾಹ ತತ್ರಾಪಿ ದೈತ್ಯಂ ಗದಯಾ ಪತಂತಂ ಸುನಾಭ ಸಂದೀಪಿತ ತೀವ್ರಮನ್ಯುಃ. ಸದಂಷ್ಟ್ರಯ ಉದ್ಧೃತ್ಯ ಮಹೀಂ ವಿಲಗ್ನಾಂ ಸಹ ಉತ್ಥಿತಃ ಸಮೃರುಹೇ ರಸಾಯಾಹ ತತ್ರಾಪಿ ದೈತ್ಯಂ ತತ್ರಾಪಿ ದೈತ್ಯಂ ಗದಯಾ ಆಪತಂತಂ ಸುನಾಭ ಸಂದೀಪಿತ ತೀವ್ರಮನ್ಯುಃ. ಸದಂಷ್ಟ್ರಯ ಉದ್ಧೃತ್ಯ ಮಹಿಂ, ಆ ಮಹಿಂ ಭೂಮಿ ಮೇಲಕ್ಕೆತ್ತಿದ ಅಂತ ಹೇಳಿದ್ರೆ ಹೇಗೆತ್ತಿದ ಅಂತ ಕೇಳಿದ್ರೆ, ತನ್ನ ಕೋರೆಗಳ ಮೇಲೆ ಇಟ್ಕೊಂಡು ಬಂದ, ಕೋರೆಗಳ ಮೇಲೆ ಇಟ್ಟುಕೊಂಡು ಮೇಲಕ್ಕೆತ್ತಿ ಬರ್ತಾ ಇದ್ದಾನೆ. ರಸಾತಲೇ ಹೇಳಿದ್ರು, ರಸಾಯ ರಸಾತಳದಿಂದ ಪರಮಾತ್ಮ ಮೇಲಕ್ಕೆತ್ತಿದ. ಮಹಿಂ ವಿಲಗ್ನಾಂ ಸ ಉತ್ಥಿತ ಸಮೃಹೇ ರಸಾಯ, ರಸಾತಳದಿಂದ ತನ್ನ ದಾಡಿಗೆ ಕೋರೆ ದಾಡಿ ಮೇಲೆ ಇಟ್ಕೊಂಡು ಬಿಟ್ಟು ವಿಲಗ್ನಾಂ ಮಹಿಂ, ಆ ಮಹಿಯನ್ನ ಮೇಲಕ್ಕೆ ಎತ್ಕೊಂಡು ಬಂದ. ತತ್ರಾಪಿ ದೈತ್ಯಂ, ದಾರಿಯಲ್ಲಿ ಒಬ್ಬ ದೈತ್ಯ ಬಂದ. ಗದಯಾ ಆಪತಂತಂ, ಗದೆ ಹಿಡ್ಕೊಂಡು ಬಂದ, ಅವನೇ ಹಿರಣ್ಯ ಆದಿ ಹಿರಣ್ಯಾಕ್ಷ ಅಂದ್ರೆ ಅವನೇ. ಸುನಾಭ ಸಂದೀಪಿತ ತೀವ್ರಮನ್ಯು, ಪರಮಾತ್ಮ ನೋಡ್ದ ಅವನನ್ನ, ಹೋಗ್ಬಿಟ್ಟು ಸುನಾಭ ಸಂದೀಪಿತ ತೀವ್ರಮನ್ಯು, ಬಹಳ ಕೋಪಗೊಂಡ. ಅಡ್ಡ ಮಾಡೋದನ್ನು ನೋಡಿ ಪರಮಾತ್ಮ ಕೋಪಗೊಂಡ. ಅಂದ್ರೆ ಪರಮಾತ್ಮ ಮಾಡ್ತಿರೋದೇನೀಗ ಭೂಮಿಯ ಉದ್ಧಾರದ ಕಾರ್ಯ, ಅವನೇನು ಮಾಡ್ದ, ಅಡ್ಡಿ ಮಾಡ್ಲಿಕ್ಕೆ ಬಂದ. ಯಾರು ಉದ್ಧಾರ ಕಾರ್ಯಕ್ಕೆ ಅಡ್ಡಿ ಮಾಡಕ್ ಬರ್ತಾರೋ ಅವ್ರ ಮೇಲೆ ಪರಮಾತ್ಮನಿಗೆ ಏನಾಗುತ್ತೆ, ಕೋಪ ಬರುತ್ತೆ ಅಂತ. ಭೂಮಿ ಉದ್ಧಾರ ಮಾಡಬೇಕೆ ಹೊರತು ಎಂದು ಕೂಡ ಅದರ ಅಡ್ಡಿ ಮಾಡೋದಕ್ಕೆ ಹೋಗ್ಬಾರ್ದು. ಅಡ್ಡಿ ಮಾಡಿದವನು ಪಾಪಿಷ್ಟನಾದಂತಹ ಈ ಒಬ್ಬ ಹಿರಣ್ಯಾಕ್ಷ. ದದೆಯ ಆಪತಂತಂ ದಂಷ್ಟ್ರಯ ಜಘಾನ ಇತ್ಯನ್ವಯ, ಏನ್ ಮಾಡಿದ ಪರಮಾತ್ಮ ಮುಂದೆ, ಜಘಾನ ರುಂಧಾನ ಅಸಹ್ಯ ವಿಕ್ರಮ ಸಲೀಲ ಏಭಂ ಹೃದರಾಡಿ ವಾಂಭಸಿ ತದ್ರಕ್ತ ಪಂಕಾಂಕಿತ ತುಂಡ ಗಂಡೋ ಯಥಾ ಗಜೇಂದ್ರೋ ಜಗತೀಂ ವಿಭಿಂದನ್. ಜಘಾನ ರುಂಧಾನಂ ಅಸಹ್ಯ ವಿಕ್ರಮ ಸಲೀಲಯ ಇವಂ ಮೃಗರಾಟ್ಟಿವ ಅಂಭಸಿ ತದ್ರಕ್ತ ಪಂಕಾಂಕಿತ ತುಂಡಗಂಡ ಯಥಾ ಗಜೇಂದ್ರ ಜಗತೀಂ ವಿಭಿಂದನ್. ಜಘಾನ ದಮಷ್ಟದಿಂದ ಏನ್ ಮಾಡಿದ ಪರಮಾತ್ಮ, ಅವನನ್ನ ಹೊಡೆದ. ಯಾರ ಏನ್ ಮಾಡ್ತಿದ್ದವನಾಗ, ರುಂಧಾನಂ ಅಡ್ಡಿ ಮಾಡಿದಂತಹ ಹಿರಣ್ಯಾಕ್ಷನನ್ನು ಅಸಹ್ಯ ವಿಕ್ರಮ ವರಾಹ, ಅಸಹ್ಯ ಪರಾಕ್ರಮನಾದಂತಹ ಪರಮಾತ್ಮನು ಕೋರೆಯಿಂದನೇ ಹೊಡೆದ. ಹೇಗೋ ಕಷ್ಟಪಟ್ಟು ಹೊಡೆದ ಅಂದ್ರೆ ಸಲೀಲಯ ಲೀಲಾಜಾಲವಾಗಿ ಹೊಡೆದ. ಇಭಂ ಮೃಗರಾಡಿ ವಾಂಭಸಿ, ಹೇಗೆ ಅಂದ್ರೆ ಮೃಗರಾಟ ಅಂದ್ರೆ ಸಿಂಹ, ಇಭ ಅಂದ್ರೆ ಆನೆ, ಸಿಂಹ ಆನೆಯನ್ನು ಹೊಡೆಯೋ ಹಾಗೆ ಪರಮಾತ್ಮವನ್ನು ಹೊಡೆದಾಕಿದ. ಮೃಗರಾಡಿ ವಾಂಭಸಿ, ಅಂಭಸಿ ನೀರಿನಲ್ಲಿ ಪರಮಾತ್ಮವನ್ನು ಹೊಡೆದು ಕೊಂದ. ಅಡ್ಡೆ ನೀರಿನಲ್ಲಿ ಅಡ್ಡೆ ಮಾಡಿದಾದ್ರಿಂದ ಅಲ್ಲೇ ಕೊಂದ. ಯಾವ ಈ ಬರ್ತದೆ ಬ್ರಹ್ಮದೇವರ ಮಗ, ಅವನು ಹೇಳ್ತಾರೀಗ ಯಾವುದೇ ಪ್ರಳಯ ಕಾಲದು, ಪ್ರಳಯ ಕಾಲದಲ್ಲಿ ಯಾವುದೇ ಇರೋದಿಲ್ಲ, ಪ್ರಳಯ ಕಾಲದಲ್ಲಿ ಯಾವ ಪ್ರಾಣಿಗಳು ಇಲ್ಲ. ಆಗ ಅದಕ್ಕೇನೆ ವರಾಹ ಮಾತ್ರ ಬೇರೆ ಯಾರಿಗೂ ಸಾಧ್ಯ, ಬ್ರಹ್ಮದೇವರೇ ಮುಳುದಲ್ಲ ಅದರೊಳಗೆ, ಇನ್ನ ಪ್ರಾಣಿ ಇರುತ್ತೆ ಅದರೊಳಗೆ, ಪ್ರಳಯದ ಯಾರು ಇಲ್ಲ ಸಮಯದಲ್ಲಿ. ಜಗ ತದ್ರಕ್ತ ಪಂಕಾಂಕಿತ ತುಂಡ ಗಂಡ, ಇನ್ಯಾಗಿದ್ದ ಪರಮಾತ್ಮ ಅವನು ಹೊಡೆದಿದ್ರಿಂದ ಆ ರಕ್ತದ ಕೆಸರಿನಿಂದ ಮೆತ್ತಿದಂತಹ ಕೋರೆಯನ್ನು ಹೊಂದಿದವನಾಗಿ, ಕೋರೆ ಮತ್ತು ಕಪೋಲಗಳಿಂದ ಕೂಡಿದವನಾಗಿ, ತೋರೆಯಿಂದ ಹೊಡೆದ ತಕ್ಷಣ ಏನಾಯ್ತು, ಅದು ಸತ್ತ, ಮೈ ರಕ್ತ ಹಾರಿತು. ಪರಮಾತ್ಮ ಕೋರೆಗೂ ಹತ್ಕೊಂಡ್ತು, ಮೈಗೆಲ್ಲ ಹತ್ತಿ, ಬುಕ್ಕಕ್ಕೆಲ್ಲ ಮೆತ್ಕೊಂಡ್ತು. ಮಾವಿನ ತಿಂದಾಗಲೇ ಮೆತ್ಕೊಂಡಿರುತ್ತಲ್ಲ ಚಿಕ್ಕ ಮಕ್ಕಳು ಆ ಥರ. ತುಂಡ ಗಂಡ ಯಥಾ ಗಜೇಂದ್ರ ಜಗತೀಂ ವಿಭಿಂದನ್. ಪರಮಾತ್ಮ ಏನ್ ಮಾಡ್ದ, ಭೂಮಿಯನ್ನು ಹೇಗೆ, ಎರಡು ದೃಷ್ಟಾಂತ ಕೊಟ್ರು. ಒಂದು ಈಗ ಏನಾಯ್ತು ಅಂದ್ರೆ, ಹೇಗೆ ಬೆತ್ಕೊಂಡಿತ್ತು ಒಂದು ಎಕ್ಸಾಂಪಲ್ ಕೊಡು. ಕೊಂದಿದ್ದಕ್ಕೆ ದೃಷ್ಟಾಂತ ಏನೋ, ಸಿಂಹ ಆನೆಯನ್ನು ಕೊಂದಾಗೆ, ಇಲ್ಲಿ ಮುಖಕ್ಕೆಲ್ಲ ರಕ್ತ ಹೇಗೆ ಮೆತ್ತಿಕೊಟ್ಟಿತ್ತು ಅಂದ್ರೆ ಆನೆ ಜಗತೀಂ ವಿಫಿಂದನ್ ಮಣ್ಣಿನಲ್ಲಿ ಜೋರಾಗಿ ತಿಬಿದಾಗ ಏನಾಗುತ್ತದ ಅದೆಲ್ಲ ಬಂದು ಹಾರಿ ಬಂದು ಏನಾಗುತ್ತೆ ಮೆತ್ತಿಕೊಳ್ಳುತ್ತೆ ಆ ಥರ ಗಜೇಂದ್ರ ಜಗತೀಂ ವಿಫಿಂದನ್ ಯಥಾ ತದ್ರಕ್ತ ಪಂಕಾಂಕಿತ ತುಂಡಗಂಡ ಅವನ ರಕ್ತದಿಂದ ರಕ್ತದ ಕೆಸರಿನಿಂದ ಮೆತ್ತಿದಂತಹ ತುಂಡ ಅಂತ ಹೇಳಿದ್ರೆ ಕೋರೆ ಗಂಡ ಅಂದ್ರೆ ಕೆನ್ನೆ ಕೋರೆ ಮತ್ತು ಕೆನ್ನೆಗಳಿಂದ ಕೂಡಿದವನಾಗಿ ಹೇಗಿತ್ತು ಅಂದ್ರೆ ಪಂಚಭೌತಿಕ ಬೇರೆಯವರಿಗೆಲ್ಲ ಇದರ ಸಂಭವನೇ ಇಲ್ಲ ಪಂಚಭೌತಿಕನೇ ಅದೆಲ್ಲ ಪಂಚಭೌತಿಕ ಅವನೇ ಅಪ್ರಾಕೃತ ಶರೀರನ ಅವನು ಇದ್ರು ಅದರ ಅದರಲ್ಲೇನೆ ಬ್ರಹ್ಮದೇವರದು ಪಂಚಭೌತಿಕ ದೇಹನೇ ಈಗಿರೋದು ಕೂಡ ಬಟ್ ಹೇಗಿದೆ ಕ್ವಾಲಿಟಿ ಅದು ಸೂಪರ್ ಕ್ವಾಲಿಟಿ ಅಷ್ಟೇ ಹೊರತು ಇದು ಬೇರೆ ಇವತ್ತು ಟೇಪ್ ರೆಕಾರ್ಡರ್ ತಗೊಳ್ಳಿ ಆಡಿದರೆ ಹೇಗಿರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ಹೌದಲ್ಲ ಫಿನಿಷಿಂಗ್ನಲ್ಲೇ ಚೇಂಜ್ ಇರುತ್ತೆ ಆತ ಅದು ಅದರಿಂದ ಅದರದ್ದು ಏನಿಲ್ಲ ಒಂದೇ ಅದೇ ಮೆಟೀರಿಯಲ್ ಆದರೂ ಕೂಡ ಅದರಲ್ಲಿ ಇದು ರಿಫೈನ್ ಮಾಡಿರ್ತಾರೆ ಆದ್ರಿಂದ ವ್ಯತ್ಯಾಸ ಇದೆ ಶಕ್ತಿನೂ ಹಾಗೇನೆ ಯಾವಾಗ ರಿಫೈನ್ ಆಗುತ್ತೆ ಶಕ್ತಿ ಜಾಸ್ತಿ ಆಗುತ್ತೆ ತಮಾಲ ನೀಲಂ ಸಿತದಂತ ಕೋಟ್ಯ ಶ್ವಾಮುತ್ಕ್ಷಿಪ್ತಂ ಗಜಲೀಲಯಾಂಗ ಪ್ರಜ್ಞಾಯಬದ್ಧಾಂಜಲಯೋ ನುವಾಕೈಹಿ ವಿರಿಂಚಿ ಮುಖ್ಯಾಹ ಉಪತಸ್ಥುರೀಶಂ ತಮಾಲ ನೀಲಂ ಸಿತದಂತ ಕೋಟ್ಯ ಕ್ಷ್ಮಾಂ ಉತ್ಕ್ಷಿಪಂತಂ ಗಜಲೀಲಯ ಅಂಗ ಪ್ರಜ್ಞಾಯ ಬದ್ಧಾಂಜಲಯ ಅನುವಾಕೈ ವಿರಿಂಚ ಮುಖ್ಯಾಹ ಉಪತಸ್ಥು ಈಶಂ ತಮಾಲ ನೀಲಂ ಹೇಗಿದ್ದಾನೆ ಪರಮಾತ್ಮ ಅಂದರೆ ತಮಾಲದಂತೆ ನೀಲ ತಮಾಲ ಅಂಬೋದೊಂದು ಕಪ್ಪು ಎಲೆಯ ವೃಕ್ಷ ಅದರಂತೆ ನೀಲವರ್ಣದ ವರಹ ಇರೋ ನೀಲ ತಾನೆ ಇದು ಶ್ವೇತವರಹ ಅಲ್ಲ ಇದು ನೀಲವರಹ ಅದಕ್ಕೆ ತಮಾಲ ನೀಲಂ ಸಿತದಂತ ಕೋಟ್ಯ ಸಿತ ಅಂದರೆ ಬಿಳಿದಾದಂತಹ ದಂತ ಅಂದರೆ ಕೋರೆಗಳ ಕೋಟಿ ಅಂದರೆ ತುದಿ ತುದಿಯಿಂದ ಕ್ಷ್ಮಾಂ ಉತ್ಕ್ಷಿಪಂತಂ ಭೂಮಿಯನ್ನು ಮೇಲೆ ಎತ್ತಿ ತರುತ್ತಿದ್ದಂತಹ ಹೇಗೆ ಗಜಲೀಲಯ ಆನೆಯಂತೆ ಲೀಲಾಜಾಲವಾಗಿ ಹೊರತು ತರುತ್ತಿದ್ದಂತಹ ಅಂಗ ಹೇ ವಿದುರ ಸಂಬೋಧನೆ ಪ್ರಜ್ಞಾಯ ಬದ್ಧಾಂಜಲಯ ಅಥ ನಾರಾಯಣ ಬದನ ಗುರುತಿಸಿಬಿಟ್ಟು ಬದ್ಧಾಂಜಲಯ ಕೈಜೋಡಿಸಿಕೊಂಡವರಾಗಿ ವಿರಿಂಚಿ ಮುಖ್ಯಾಹ ಬ್ರಹ್ಮದೇವರೇ ಮೊದಲಾದವರೆಲ್ಲ ಅನುವಾಕೈಹಿ ವೇದವಾಕ್ಯಗಳಿಂದ ಉಪತಸ್ತುಹು ಸ್ತೋತ್ರ ಮಾಡಿದರು ಈಶಂ ದೇವರಿಗೆ ಅನ್ವಯ ತಂ ಈಶಂ ವರಾಹಂ ತಮಾಲನೀಲಂ ಈಶಂ ಸಿತದಂತ ಕೋಟ್ಯ ಕ್ಷಾಮುತ್ಕ್ಷಿಪಂತಂ ಗಜಲೀಲಯ ಉತ್ಕ್ಷಿಪಂತಂ ಪ್ರಜ್ಞಾಯ ವಿರಿಂಚಿ ಮುಖ್ಯಾಹ ಅನುವಾಕೈಹಿ ಉಪತಸ್ತುಹು ವೇದವಾಕ್ಯಗಳಿಂದ ಅನುವಾಕ್ ಅಂದರೆ ವೇದ ಅನುವಾಕಗಳಿಂದ ಸ್ತೋತ್ರವನ್ನು ಮಾಡಿದರು ಈ ಹಿರಣ್ಯಾಕ್ಷ ಯಾರು ಅಂದರೆ ಬ್ರಹ್ಮಜಸ್ತು ಹಿರಣ್ಯಾಕ್ಷ ಪ್ರಥಮಂ ದಂಷ್ಟ್ರಯಾಹತಃ ಆಚಾರ್ಯರು ಕೋಟ್ ಮಾಡ್ತಾರೆ ಪುರಾಣ ವಾಕ್ಯವನ್ನು ಅವನು ಬ್ರಹ್ಮದೇವರ ಮಗನೇ ಈ ಮಧ್ಯೆ ಬ್ರಹ್ಮದೇವರ ಮಗನೇ ಹಿರಣ್ಯಾಕ್ಷ ಅವನಿಷ್ಟು ದುಷ್ಟ ಅವನನ್ನು ಪರಮಾತ್ಮ ಕೊಂದಾಕಿದ ದೇವಾಭೂಜಿ ಜಿತಂ ಜಿತಂತೆ ಅಜಿತಲೋಕ ಭಾವನಾ ತ್ರಯೀತನು ಸ್ವಾಂ ಪರಿಧುನ್ಮತೇ ನಮಃ ಎಲ್ಲೋ ಮಗರ್ತೇಷು ದಿಲಿಲ್ಯುರಬ್ಧಯ ತಸ್ಮೈ ನಮಃ ಕಾರಣ ಸುಕರಾಯತೇ ಅವರೆಲ್ಲರ ಮಾಡಿದ ಸ್ತೋತ್ರ ಇದು ಜಿತಂ ಜಿತಂ ತೇ ಅಜಿತ ಲೋಕಭಾವನ ತ್ರಯೀತನು ಸ್ವಾಂ ಪರಿಧುನ್ಮತೆ ನಮಃ ಯಲ್ಲೋಮ ಗರ್ತೇಷು ನಿಲಿಲ್ಯು ಅಬ್ಧಯ ತಸ್ಮೈ ನಮಃ ಕಾರಣ ಸುಕರಾಯ ತೇ ತೇ ಲೋಕಭಾವನ ತೇ ಅಜಿತ ಹೇ ಅಜಿತ ಹೇ ಲೋಕಭಾವನ ಜಿತಂ ಜಿತಂ ನೀನು ಗೆದ್ದೆ ಗೆದ್ದೆ ಜಿತಂ ಜಿತಂತೆ ಪುಂಡರೀಕಾಕ್ಷ ವಶೀ ವಶೇನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ ನೀನು ಸದಾ ಗೆಲ್ಲುವವನೇ ಹೇ ಅಜಿತ ಲೋಕಭಾವನ ಲೋಕಾನ್ ಲೋಕಾನಾಂ ಭಾವಂ ನಯತಿ ಇತಿ ಲೋಕಭಾವನ ಲೋಕಗಳಿಗೆ ಅಸ್ತಿತ್ವವನ್ನು ತಂದುಕೊಡುವವನೇ ಅಂತ ಅರ್ಥ ತ್ರಯೀತನು ಸ್ವಾಂ ಸ್ವಾಂ ತ್ರಯೀತನು ಪರಿಧುನ್ವತೆ ನಮಃ ತ್ರಯೀತನು ಅಂದ್ರೇನು ವೇದೋಕ್ತವಾದಂತಹ ತ್ರಿವೇದ ಪ್ರತಿಪಾದ್ಯವಾದಂತಹ ರೂಪವನ್ನು ಧರಿಸಿದಂತಹ ಪರಿಧುನ್ವತೆ ಅಂದ್ರೇನು ರೋಮಜಲ ತ್ಯಾಗಾಯ ಕಂಪಮಾನಾಯ ರೋಮಜಲದ ಏನ್ ಮಾಡ್ತಾರೆ ಪರಮಾತ್ಮ ರೋಮಗಳನ್ನು ಅದರಲ್ಲಿ ಆಡಿಸ್ತಾ ಇದ್ದಾನೆ ಅಂತಹ ನಿನಗೆ ನಮಸ್ಕಾರವು ನೀ ಎಷ್ಟು ದೊಡ್ಡವನು ಅಂದರೆ ಎಲ್ಲೋಮಗರ್ತೇಶು ಯಶ್ಯ ಲೋಮಗರ್ತೇಶು ಲೋಮ ಅಂದರೆ ರೋಮ ಗರ್ತ ಅಂದರೆ ರೋಮಕೂಪ ಯಾರ ರೋಮಕೂಪಗಳಲ್ಲಿ ಅಬ್ಧಯ ನಿಲಿಲ್ಯುಹು ಸಮುದ್ರಗಳು ಮುಚ್ಚೋಗ್ಬಿಡ್ತಾವಂತೆ ಪರಮಾತ್ಮ ರೋಮಕೂಪ ಎಷ್ಟು ದೊಡ್ಡದು ಅಂತ ಕೇಳಿದರೆ ಬೆವರಹಣಿ ಹೇಗಿರುತ್ತೋ ಆತ ಇಡೀ ಸಮುದ್ರ ಹೇಗೆ ಏನು ಕಾಣುತ್ತಂತೆ ಸಿರಪ್ಪಾಗ್ಬಿಡುತ್ತೆ ಅಷ್ಟರೊಳಗೆ ಅಷ್ಟು ದೊಡ್ಡ ದೇಹ ನಿಲಿಲ್ಯುಹು ಎಲ್ಲೋಮಗರ್ತೇಶು ನಿಲಿಲ್ಯುಹು ಅಬ್ಧಯ ಸಮುದ್ರಗಳೆಲ್ಲ ಯಾರ ರೂಪಕೂಪಗಳಲ್ಲಿ ಮುಚ್ಚಿ ಹೋಗುತ್ತವೆಯೋ ತಸ್ಮೈ ಅಂತಹ ಕಾರಣ ಸೂಕರಾಯತೆ ನಮಃ. ಕಾರಣ ಸೂಕರಾಯ, ಈ ಕಾರಣದಿಂದಾಗಿ ಸೂಕರ ರೂಪವನ್ನು ವರಾಹ ರೂಪವನ್ನು ಸ್ವೀಕಾರ ಮಾಡಿದಂತಹ ನಿನಗೆ ನಮೋ ನಮ ನಮಸ್ಕಾರವು ಅಂತ ಸ್ತೋತ್ರ ಮಾಡ್ತಾ ಇದ್ದ. ಏನಿರಲಿ, ಏನ ಯಾರಿದ್ದಾರೀಗ, ಯಾರಿಲ್ಲ ಅಂತೇಳಿ, ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಋಷಿಗಳು ಬಂದಿದ್ದಾರೆ, ಸನತ್ ಕುಮಾರ್ ಆದರೂ ಬಂದಿದ್ದಾರೆ, ಬರೀಚ್ಛಾದಿಗಳು ಬಂದಿದ್ದಾರೆ, ಸ್ವಾಮಿ ಭೂಮನು ಬಂದಿದ್ದಾರೆ, ಶತರೂಪ ದೇವಿ ಇದ್ದಾಳೆ, ಅದ್ಮೇಲೆ ಯಾರು ಇಲ್ಲ ಅಂತ ಹೇಳಿಲ್ವಲ್ಲ, ಗೊತ್ತಾಯ್ತಾ, ಯಾರು ಇಲ್ಲ ಅಂದ್ರೆ ಬೇರೆಯವರೆಲ್ಲ ಇಲ್ಲ ಅಂತ ಅರ್ಥ. ಭೂಮಿ ಮೇಲೆ ಇರಲಿಲ್ಲ ಅಂದ್ರೆ ಅದೇ ಹೇಳಿದ್ದೇವರು, ಭೂಮಿ ಉಳಿಗೋಗ್ಬಿಟ್ಟಿದ್ದು, ಇವರಿಗೆಲ್ಲ ಭೂಮಿ ಬೇಕಾಗಿದ್ದಿಲ್ಲ ಅದೇ ಹೇಳ್ತಿರೋದು, ಇವರಿಗೆಲ್ಲ ಭೂಮಿ ಬೇಕಾಗದೇನೆ ಕಷ್ಟ ಅಂತ ಹೇಳಿದರು. ಆಕಾಶದಲ್ಲಿರೋ ಶಕ್ತಿ ಅವರಿಗಿತ್ತು, ಅವರ ದೇಹನೇ ಅಂಥದ್ದು, ಅವ್ರಿಗೆ ಭೂಮಿ ಬೇಕಿತ್ತು. ಪಕ್ಷಿಗಳು ಹಾರ ಮನುಷ್ಯ ಹಾರಲಕ್ಕಾಗತ್ತಾ, ನೀರಿನೊಳಗಿರುತ್ತೆ ಮೀನು ಆರಾಮಾಗಿ, ಮನುಷ್ಯ ಇರುತ್ತೆ ಮುಟ್ಸೋ ತಗೊಳ್ತಾರೆ ಮನುಷ್ಯ, ಆ ರೀತಿ ಇರೋ ಸಾಮರ್ಥ್ಯ ಇತ್ತು, ಗೊತ್ತಾಯ್ತಾ. ಅವರು ಮಾತ್ರ ತಿಳಿಲಿಲ್ಲ, ಎತ್ತಬೇಕು ಬೇಡ, ಅವನು ಇನ್ನೊಬ್ಬ ಇರ್ತಾನಲ್ಲ ಅವನು ಒಳ ತಗೊಂಡೋಗಿರ್ತಾನೆ, ಗೊತ್ತಾಯ್ತಾ, ಇಬ್ಬರಿಗೆ ವ್ಯತ್ಯಾಸ ಇತ್ತು. ಅದನ್ನೆಲ್ಲ ಆಚಾರ ಹೇಳ್ತಾರೆ, ಇವನು ಬ್ರಹ್ಮದೇವರ ಮಗ, ಅವನು ದಿತಿ ಕಶ್ಯಪರ ಮಗ, ಮೊದಲೇ ವ್ಯತ್ಯಾಸ. ಇವನಲ್ಲಿ ಜೈನಾವೇಶ ಇಲ್ಲ, ವಿಜಯನಾವೇಶ ಇಲ್ಲ, ಅವರೊಳಗೆ ವಿಜಯನಾವೇಶ ಇದೆ, ಎರಡನೇ ವ್ಯತ್ಯಾಸ. ಪೂರ್ತಿ ದೈತ್ಯ, ಅವನಲ್ಲಿ ಆವೇಶ ಇತ್ತು, ಇವನಲ್ಲಿ ಆವೇಶ ಇಲ್ಲ, ಎರಡನೇ ವ್ಯತ್ಯಾಸ. ತಂದೆ ತಾಯಿ ವ್ಯತ್ಯಾಸ, ಆಮೇಲೆ ಒಳಗೆ ಆವೇಶ ಇಲ್ಲದೆ ಇರೋದು ಒಂದು ವ್ಯತ್ಯಾಸ. ಮೂರನೇ ವ್ಯತ್ಯಾಸ ಅಂದರೆ ಇವನು ಭೂಮಿಯನ್ನು ಎತ್ತಬೇಕಾದ್ರೆ ಅಡ್ಡಿ ಮಾಡ್ದ, ಅರುವೆ ತಾನೇ ಮುಳುಗಿಸಿದ್ದ, ಮೂರನೇ ವ್ಯತ್ಯಾಸ. ನಾಲ್ಕನೇ ವ್ಯತ್ಯಾಸ ಅಂತ ಕೇಳಿದರೆ ಇವನನ್ನು ದಬುಷ್ಟದಿಂದ ಹೊಡೆದುಕೊಂದ, ಅವನನ್ನು ಕಿವಿ ಕೇಳಿ ಹೊಡೆದುಕೊಂದ, ನಾಲ್ಕು ಡಿಫ್ರೆನ್ಸ್ ಇವೆ ಅಂತ ಹೇಳ್ತಾ. ಅದಿಷ್ಟನ್ನು ಆಚಾರ ಹೇಳಿದ ವ್ಯತ್ಯಾಸಗಳು. ಇವನೇ ಸತ್ತವನಾಗಿಬಿಟ್ಟಿರ್ತಾನಷ್ಟೇ, ಇವನೇ ಸತ್ತವನಾಗಿಬಿಡ್ತಾನೆ. ಎರಡನೇ ರೂಪ ಒಂದು, ಎರಡನೇ ಜನ್ಮ, ಏನು ಸಂಬಂಧ ಇಲ್ಲಲ್ಲ ಅವನೇ, ಪೂರ್ತಿ ಸಂಬಂಧದ ಪ್ರಶ್ನೆನೇ ಇಲ್ಲ. ಇದೇ ಹಿರಣ್ಯಾಕ್ಷನೇ, ಮತ್ತೆ ಹುಟ್ಟಿ ಬರ್ತಾನೆ. ಆದಿ ಹಿರಣ್ಯಾಕ್ಷ, ದೈತ್ಯ ಹಿರಣ್ಯಾಕ್ಷ, ಅಷ್ಟೇ ವ್ಯತ್ಯಾಸ. ಬ್ರಹ್ಮದೇವರ ಮಗ, ಅವ್ರ ಮಗ, ವ್ಯತ್ಯಾಸ ಏನಿಲ್ಲ. ಈ ತಾಟಕಿ ಹೇಗೆ ಪೂತನೆಯಾಗಿ ಹುಟ್ಟಿ ಬರ್ತಾಳಲ್ಲ ಹಾಗೆ, ತಾಟಕಿಯಲ್ಲಿ ಏನಿಲ್ಲ, ಪೂರ್ವಶಿ ಆವೇಶ ಇಲ್ಲ, ಪೂತನೆಯಲ್ಲಿ ಆವೇಶ ಇದೆ. ಅರ್ಥ ಆಯ್ತಾ, ರಾಮರೂಪದಿಂದ ಕೊಲ್ತಾನೆ, ಅದನ್ನು ಕೃಷ್ಣರೂಪದಿಂದ ಕೊಲ್ತಾನೆ. ಬಟ್ ಇವ್ರು ತಾಟಕಿ ಮತ್ತು ಪೂತನೆ ಇಬ್ಬರು ಒಂದೇನೆ, ಅದೇ ತರಹನೇ ಈ ಹಿರಣ್ಯಾಕ್ಷರಿಬ್ಬರು ಒಂದೇನೆ. ವ್ಯತ್ಯಾಸ ಆವೇಶ ಇರೋದು ಇಲ್ಲದೆ ಇರೋದು ವ್ಯತ್ಯಾಸ ಅಷ್ಟೆ. ಹೌದೌದು, ಬೇರೆ ದಾರಿನೇ ಇಲ್ಲ, ಅದಕ್ಕೆ ಅಲ್ಲಿಗೆ ಹೋಗೋಣ. ಸಾಮಾನ್ಯ ನಾಲ್ಕು ಜನ ಬ್ಲಾಸ್ಟ್ ಮಾಡಿದ್ದಕ್ಕೆ ಅವ್ರು ಎಂಥ ಶಿಕ್ಷೆ ಕೊಡಬೇಕು ಅಂತ ಕಾಯ್ತಿದ್ದಾರೆ, ಇಡೀ ಲೋಕ ಹಾಳು ಮಾಡೋರು ಎನ್ನಂತ ಶಿಕ್ಷೆ ಕೊಡ್ತಾರೆ? ಹೌದಲ್ಲ, ಸನ್ಮಾನ ಮಾಡಬೇಕು, ಅವ್ರಿಗೆ ಸಾಧ್ಯನೇ ಇಲ್ಲ. ರೂಪಂ ತವ ಇತತ್ ನನು ದುಷ್ಕೃತಾತ್ಮನ ದುರ್ದರ್ಶನ ದೇವ ಯದ್ವರಾತ್ಮಕಂ ಛಂದಾಂಸಿ ಯಸ್ಯ ತ್ವಚಿ ಪರಿಹಿ ರೋಮ ಸ್ವಾಜ್ಯಂ ದೃಶಿ ತ್ವಂಭಿಷು ಚಾತುರ್ಹೋತ್ರಂ. ರೂಪಂ ತವ ಏತತ್ ನನು ದುಷ್ಕೃತಾತ್ಮನ ದುರ್ದರ್ಶನ ದೇವ ಯತ್ ಅಧ್ವರಾತ್ಮಕಂ ಛಂದಾಂಸಿ ಯಸ್ಯ ತ್ವಚಿ ಬರಿಹಿ ರೋಮ ಸ್ವಾಜ್ಯಂ ದಿಶಿ ತು ಅಂಘ್ರಿಷು ಚಾತುರ್ಹೋತ್ರಂ. ದೇವರು ಮಹಿಮೆ ವರ್ಣನ ಮಾಡ್ತಾ ಇದ್ದಾರೆ. ನೀನು ಹೇಗಿದ್ದೀ ಅಂದರೆ, ರೂಪಂ ತೇ ತವ ಏತತ್, ಏತತ್ ತವ ರೂಪಂ, ಏನಿನ ರೂಪವು, ದುಷ್ಕೃತಾತ್ಮನ ಪಾಪ ಮಾಡಿದಂಥವರಿಗೆ ದುರ್ದರ್ಶನ ಗೋಚರವಾಗತಕ್ಕಂಥ ರೂಪ ಅಲ್ಲ ಇದು. ಯದಧ್ವರಾತ್ಮಕಂ, ಇದೆಂಥದ್ದಿದು, ಯಜ್ಞ ಸಾಧನವನ್ನು ಹೊಂದಿರ ಯಜ್ಞ ವರಾಂಗ, ಅಧ್ವರಾತ್ಮಕಂ, ಯಜ್ಞ ಸಾಮಗ್ರಿಗಳನ್ನೆಲ್ಲ ಹೊಂದಿರತಕ್ಕಂಥ ರೂಪ ಇದು. ಅದಕ್ಕೆ ಯಜ್ಞವರಾಹ ಅಂತ ರೂಪಕ್ಕೆ ಹೆಸರು. ಯಜ್ಞ ಅಂದರೆ ವಿಷ್ಣು, ಯಜ್ಞೋ ವಿಷ್ಣುರ ದೇವತಾ, ಪರಮಾತ್ಮ ಸಾಕ್ಷಾತ್ ನಾರಾಯಣ ಬೋಧದರಿಂದ ಸ್ಪಷ್ಟ ಗೊತ್ತಾಯಿತು. ಛಂದಾಂಸಿ ಯಸ್ಯ ತ್ವಚಿ, ನಿನ್ನ ಚರ್ಮದಲ್ಲಿ ಏನಿವೆ, ವೇದಗಳೆಲ್ಲ ತುಂಬಿಕೊಂಡಿದೆ. ವೇದಗಳಲ್ಲಿ ಛಂದಸ್ಸಿನಲ್ಲಿ ಸೆನ್ನ ಇದರಲ್ಲಿ ದೇಹದಲ್ಲಿ ಚರ್ಮದಲ್ಲಿ ವೇದಗಳು ಸೇರಿವೆ. ತ್ವಚಿ ಬರಿಹಿ ರೋಮ, ಜೊತೆಗೆ ನಿನ್ನ ಇದರಲ್ಲ ಸೇನ್ಸ ರೋಮಗಳಲ್ಲಿ ಏನು ಸೇರಿಕೊಂಡಿದೆ, ಬರಿಹಿ ಅಂದರೆ ದರ್ಭೆಗಳು, ದರ್ಭೆಗಳಿವೆ. ಅದಕ್ಕೆ ದರ್ಭೆಗಳು ಎಲ್ಲಿಂದ ಹುಟ್ಟಿ ಬಂದು ಕೇಳಿದರೆ, ವರಾಹದೇವರ ರೋಮಗಳಿಂದ ಬಂದು, ಅವರ ಬೆವರಹನಿಗಳಿಂದ ಏನು ಬಂದವು, ಎಳ್ಳು ಬಂದವು, ಪರಮಾತ್ಮನ ಬೆವರಹನಿಯಿಂದ ಎಳ್ಳುಗಳು ಬಂದವು, ಆತನ ರೋಮಗಳಿಂದ ದರ್ಭೆ ಬಂತು, ಅದಕ್ಕೆ ಪವಿತ್ರವು. ಯಜ್ಞ ಮಾಡಕ್ಕೆ ಇವೆಲ್ಲ ಬೇಕೇ ಬೇಕು, ಅದಕ್ಕೆ ಯಜ್ಞ ವರಾಂಗ ಅಂತ ಹೆಸರು. ಯಜ್ಞ ಸಾಮಗ್ರಿಗಳನ್ನು ದೇಹದಿಂದ ಉತ್ಪತ್ತಿ ಮಾಡಿದಂತಹ ಅಂತ ಅರ್ಥ, ಅವೆಲ್ಲ ಪವಿತ್ರವಾಗಲಿಕ್ಕೆ ಇದು ಕಾರಣ. ಸ್ವಾಜ್ಯಂ ದೃಶಿ ಸಂಘಿಷು ಚಾತುರ್ಹೋತ್ರಂ, ದೃಶಿ ಕಣ್ಣಲ್ಲಿ ಚತುರ್ಭಿ ಹೋತ್ರ ಏನಿದೆ, ಸ್ವಾಜ್ಯಂ ಒಳ್ಳೆಯ ತುಪ್ಪ ಇದೆ, ಅಲ್ಲಿಂದ ಹುಟ್ಟಿ ಬಂದದ್ದು ತುಪ್ಪ, ಪರಮಾತ್ಮರ ಕಣ್ಣಿಂದ ಹುಟ್ಟಿ ಬಂತು ವರಾಹದೇವರಿಂದ. ಅಂಘ್ರಿಷು ಚಾತುರ್ಹೋತ್ರಂ, ಚತುರ್ಭಿರ್ಹೋತ್ರ ಕ್ರಿಯಮಾಣಂ ಕರ್ಮ ಚಾತುರ್ಹೋತ್ರಂ, ನಾಲ್ಕು ಹೋತ್ರಗಳಿಂದ ಮಾಡಿರ್ತಕ್ಕಂಥ ಯಜ್ಞಗಳೆಲ್ಲ ಪಾದಗಳಲ್ಲಿವೆ. ಇದು ಪರಮಾತ್ಮನ ವೈಶಿಷ್ಟ್ಯ. ಇದೆಲ್ಲ ಇಟ್ಕೊಂಡೆ ಆಚಾರ್ಯರು ಯಜ್ಞವರಾಂಗ ಅಂತ ಕರ್ತ. ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ಯಜ್ಞವರಾಂಗ, ಯಜ್ಞ ಸಾಮಗ್ರಿಗಳನ್ನೆಲ್ಲ ಅಂಗಗಳಿಂದ ಪ್ರಕಟ ಮಾಡಿದಂಥವನು. ಇನ್ನೊಂದು ಸತ್ಯ ಆಗತ್ತೆ, ಹೌದು ಎರಡು ಸತ್ಯ ಆಗುತ್ತೆ, ಮುಂದೆ ಮತ್ತೆ ಅದು ವರ ಹುಡುಕುದೇನೆ ಕೊಡೋದು. ಪರಮಾತ್ಮ ಏನು ವ್ಯತ್ಯಾಸ, ಮತ್ತೆ ಆವೇಶ ಇತ್ತು ವರ ಇರ್ತಾವಲ್ಲೇನಿಲ್ಲ, ಇಲ್ಲ ಇಲ್ಲಿ ಚೇಂಜ್, ಅಲ್ಲೇನು ಚೇಂಜು ಇಲ್ಲ. ಸೃಕ್ತುಂಡ ಆಸೀತ್ ಶ್ರುವ ಈಶ ನಾಸ ಯೋಹೋ ಇಡೋದರೇ ಚಮಸಃ ಕರ್ಣರಂಧ್ರೇ ಪ್ರಾಶಿತ್ರಮಾಸ್ಯೇ ರಸನೇ ಗ್ರಹಸ್ತು ಎಚ್ಚರ್ವಣಂತೆ ಭಗವನ್ ಅಗ್ನಿಹೋತ್ರಂ. ಸೃಕ್ತುಂಡ ಆಸೀತ್ ಶ್ರುವ ಈಶ ನಾಸಯೋಹೋ ಇಡಾ ಉದರೆ ಚಮಸಃ ಕರ್ಣರಂಧ್ರೇ ಪ್ರಾಶಿತ್ರಂ ಆಸ್ಯೇ ರಸನೇ ಗ್ರಹಾತು ಯತ್ ಚರ್ವಣಂತೆ ಭಗವನ್ ಅಗ್ನಿಹೋತ್ರಂ. ಇದು ನಿನ್ನ ಕಣ್ಣಲ್ಲಿ ಶೃಕ್ ತುಂಡ ಶೃಕ್ ಶ್ರುವ, ಈ ಯಜ್ಞಗಳಿಗೆ ಹಾಕ್ತಕ್ಕಂಥ ಚಮಚಗಳಿವೆ ರವೇ ಅಂತ ಕರೀತಾರೆ, ಶೃಕ್ ಮತ್ತು ಶ್ರುವ ಅಂತ ಕರೀತಾರೆ. ನಿನ್ನ ತುಂಡಗಳಲ್ಲಿ, ನಿನ್ನ ದಮಷ್ಟಗಳ ತುದಿಯಲ್ಲಿ ಶೃಕ್ ಮತ್ತು ಶೃಕ್ ಇದೆ ತುಂಡದೊಳಗೆ. ಶ್ರುವ ನಾಸಯೋಹು, ಶ್ರುವಗಳು ನಿನ್ನ ಎರಡು ಮೂಗಿನಲ್ಲಿವೆ. ಇಡಾ ಉದರೆ, ಇಡ ಅಂದರೆ ಯಜ್ಞದ ಪಾತ್ರೆ, ಯಜ್ಞದ ಪಾತ್ರೆ ಎಲ್ಲಿದೆ, ನಿನ್ನ ಉದರೆ ಉದರದಲ್ಲಿದೆ. ಕರ್ಣರಂಧ್ರೇ ಚಮಸ, ಕರ್ಣರಂಧ್ರದಲ್ಲಿ ಈ ಚಮಚಮದಲಾದ ಪಾತ್ರೆಗಳಲ್ಲಿ ಚತುಷ್ಕೋಣ ಸನ್ನಿವೇಶೋ ಯಜ್ಞಪಾತ್ರಂ. ಇಡ ಅಂದ್ರೂ ಯಜ್ಞಪಾತ್ರ, ಚಮಸ ಅಂದ್ರೂ ಯಜ್ಞಪಾತ್ರ. ಆ ಚಮಸ ಅನ್ನೋ ಪದ ಚಮಚ ಅಂತ ಕರ್ಣಪದ ಬಂದಿದ್ದ ಆಮೇಲೆ ಅದಿದೆ. ಪ್ರಾಶಿತ್ರ ಮತ್ರೆ, ಪ್ರಾಶಿತ್ರ ಇನ್ನೊಂದು ಯಜ್ಞಪಾತ್ರ, ಅದು ಪುರೋಢಾಶಾದಿಗಳು ಅಥವಾ ಅವೆಲ್ಲ ಎಲ್ಲಿವೆ, ಆಸ್ಯ ಮುಖದಲ್ಲಿವೆ. ರಸನೇ ಗ್ರಹಸ್ತು, ದ್ವಾದಶಾದಿ ಗ್ರಹಗಳೆಲ್ಲ ಎಲ್ಲಿವೆ, ದ್ವಾದಶ ಸೋಮಾದಿ ಗ್ರಹಗಳೆಲ್ಲ ಎಲ್ಲಿವೆ, ರಸನೆ ನಾಲಿಗೆಯಲ್ಲಿವೆ. ಜಿಹ್ವಾಕ್ರಿಯಾಯಾಮ್ ಎಚ್ಚರ್ವಣಂತೆ ಭಗವನ್ ಅಗ್ನಿಹೋತ್ರಂ. ನಿನ್ನ ನಿನ್ನ ಅಗ್ನಿಹೋತ್ರ ಅಂದರೆ ಎಲ್ಲಿದೆ, ಚರ್ವಣ ನಿನ್ನ ದಂತಗಳಲ್ಲಿದೆ. ಚರ್ವಣ ಶಬ್ದಕ್ಕೆ ದಂತ ಅಂತಲೂ ಹೆಸರು ಅಂತ ಹೇಳ್ತಾರೆ. ದಂತೈಹಿ ಚೂರ್ಣ, ಹಲ್ಲಿನ ಚೂರುಗಳಲ್ಲಿ ಅಗ್ನಿಹೋತ್ರ ಸೇರಿಕೊಂಡಿದೆ. ದಿಷ್ಠಾತ್ಮ ಜನ್ಮೋಪಸದ ಶಿರೋಧ ತ್ವಂ ಪ್ರಾಯಣಿ ಯೋ ದಯನೀಯ ದಂಷ್ಟ್ರಃ ಜಿಹ್ವಾ ಪ್ರವರ್ಗ್ಯ ತವ ಶೀರ್ಷಣಂ ಕ್ರತುಃ ಸಭ್ಯಾವಸತ್ಯ ಚಿತಯೋಸವೋಹಿತೆ. ದೀಕ್ಷಾ ಆತ್ಮಜನ್ಮೋಪಸದ ಶಿರೋದ್ಧ ತ್ವಂ ಪ್ರಾಯಣೀಯ ಉದನೀಯ ದಂಷ್ಟ್ರಃ ಜಿಹ್ವಾ ಪ್ರವರ್ಗ್ಯ ತವ ಶೀರ್ಷಣಂ ಕ್ರತುಃ ಸಭ್ಯ ಅವಸತ್ಯ ಚಿತಯ ಅಸವ ಹೀತೆ. ಜೊತೆಗೆ ಆತ್ಮಜನ್ಮ ತವ ಜನನಂ ದೀಕ್ಷಾ ವ್ರತ ಸಂಗ್ರಹ. ದೀಕ್ಷಾ ಆತ್ಮಜನ್ಮ, ನಿನ್ನ ಅವತಾರವೇ ದೀಕ್ಷಾ. ಉಪಸದ, ಉಪಸದ ಅಂದರೆ ಉಪಸನ್ನ ಅಂತಕ್ಕಂಥ ಯಜ್ಞ ವಿಶೇಷಗಳು ಅವೆಲ್ಲ ಏನಾಗಿದೆ. ಶಿರೋಧ, ಶಿರೋಧ ಅಂತ ಹೇಳಿದರೆ ಶಿರಸ್ಸು ಅಷ್ಟೇ, ಗ್ರೀವ ಕಂಠ. ತಂ ಪ್ರಾಯಣೀಯ ಉದನೀಯ ದಂಷ್ಟ್ರಃ, ಪ್ರಾಯಣೀಯ ಉದನೀಯ ದಂಷ್ಟ್ರಃ ಪ್ರಾಣೀಯ ಪ್ರಾಯಣೀಯ ಉದನೀಯ ಸಂಜ್ಞೆ ವರ್ತೈತೆ ಇತಿ. ಪ್ರಾಯಣೀಯ ಮತ್ತು ಉದನೀಯ ಎಂದ ಕರ್ಮಗಳು ಎಲ್ಲಿವೆ, ನಿನ್ನ ಶಿರಸ್ಸಿನಲ್ಲಿ ದಂಷ್ಟ್ರಗಳಲ್ಲಿವೆ. ಎರಡು ದಂಷ್ಟ್ರಗಳಲ್ಲಿ ಒಂದೊಂದು ಪ್ರಾಯಣೀಯ, ಇನ್ನೊಂದಲ್ಲಿ ಉದನೀಯ. ಜಿಹ್ವಾ ಪ್ರವರ್ಗ್ಯ, ಪ್ರವರ್ಗ ಅಂತಕ್ಕಂಥದ್ದು ಯಜ್ಞದ ಭಾಗ ಎಲ್ಲಿದೆ, ಜಿಹ್ವಾ ನಾಲಿಗೆಯಲ್ಲಿದೆ. ತವ ಶೀರ್ಷಣಂ ಕ್ರತುಹು, ನಿನ್ನ ಶಿರಸ್ಸಿನಲ್ಲಿ ಕ್ರತು ಇದೆ. ಸಭ್ಯಾವಸತ್ಯವು ಅಚಿತಯೋ ಅಸವೋಹಿತೆ. ಅಗ್ನಿಚಿತಯ, ಅಗ್ನಿಯ ಜ್ವಾಲೆಗಳಾಗಿ ಸಪ್ತ ಕ್ರತವ, ಏಳು ಕ್ರತುಗಳು, ಅವಿಷ್ಟು ಕೂಡ ನಿನ್ನ ಪ್ರಾಣಗಳನ್ನು ಅವಲಂಬಿಸಿವೆ. ಸೌಮಸ್ತುರೇತಃ ಸವನಾನ್ಯವಸ್ಥಿತಿ ಸಂಸ್ಥಾಭಿಭೇದಾಃ ತವ ದೇಹಧಾತವ ಸತ್ರಾಣಿ ಸರ್ವಾಣಿ ಶರೀರ ಸಂಧಿ ತ್ವಂ ಸರ್ವಯಜ್ಞ ಋತುರಿಷ್ಟಿಬಂಧನ. ಸೋಮಸ್ತು ರೇತಃ, ಸೋಮರಸವೇ ರೇತಸ್ಸಾಗಿದೆ. ಸವನಾನಿ ಅವಸ್ಥಿತಿ, ಬೇರೆ ಬೇರೆ ವಿಧವಾದ ಯಜ್ಞಗಳೆಲ್ಲ ಅವಸ್ಥಿತಿ ಇರುವಿಕೆಯಾಗಿದೆ. ಸಂಸ್ಥಾಭಿಭೇದಾಃ ತವ ದೇಹಧಾತವ, ನಿನ್ನ ದೇಹದ ಧಾತುಗಳೆಲ್ಲ ಯಜ್ಞದ ಅನೇಕ ವಿಧವಾದಂತಹ ಪ್ರಕಾರಗಳಾಗಿವೆ. ಸತ್ರಾಣಿ ಸರ್ವಾಣಿ ಶರೀರ ಸಂಧಿ, ಎಲ್ಲ ವಿಧವಾದಂತಹ ದೀರ್ಘ ಸತ್ರಗಳೆಲ್ಲ ನಿನ್ನ ಶರೀರದ ಸಂಧಿಗಳಲ್ಲಿ ಸೇರಿಕೊಂಡಿವೆ. ತ್ವಂ ಸರ್ವಯಜ್ಞ ಕ್ರತುಹು ಇಷ್ಟಿಬಂಧನ, ಹೀಗೆ ಸರ್ವಯಜ್ಞಮಯವಾದ ರೂಪ ನಿಂತು ಇಷ್ಟಿಬಂಧನ. ಇಷ್ಟಿ ಅಂದರೆ ಯಜ್ಞ, ಯಜ್ಞಕ್ಕೆ ಬೇಕಾದ ಎಲ್ಲದನ್ನೂ ಕೊಡತಕ್ಕಂತಹ ದಿವ್ಯವಾದಂತಹ ದೇಹ ನಿನ್ನದು ಅಂತ ಹೇಳಿದೆ. ನಮೋ ನಮಸ್ತೆ ಅಖಿಲ ಮಂತ್ರ ದೇವತಾಃ ದ್ರವ್ಯಾಯ ಸರ್ವ ಪ್ರಥವೇ ಕ್ರಿಯಾತ್ಮನೇ ವೈರಾಗ್ಯ ಭಕ್ತ್ಯಾತ್ಮಜ ಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ನಮಃ ನಮಃ ತೇ ಅಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೇ ನಮೋ ನಮಃ ತೇ ನಮಸ್ಕಾರ ನಮಸ್ಕಾರ ಎಲ್ಲ ಮಂತ್ರ ದೇವತೆಗಳನ್ನ ಹೊಂದಿರತಕ್ಕಂಥ ಅದೇ ನಮಸ್ಕಾರ ಸರ್ವಕೃತವೇ ಇದೆ ಯಜ್ಞಾತ್ಮಕರಾದನೇ ನಮಸ್ಕಾರ ಕ್ರಿಯಾತ್ಮನೇ ಎಲ್ಲ ಕರ್ಮಾತ್ಮಕರಾದನೇ ನಮಸ್ಕಾರ ವೈರಾಗ್ಯ ಭಕ್ತಿಯ ಆತ್ಮಜಯ ಅನುಭಾವಿತ ಜ್ಞಾನಾಯ ವೈರಾಗ್ಯ ಭಕ್ತಿಗಳಿಂದ ನಿನ್ನ ಬಗ್ಗೆ ಜ್ಞಾನವನ್ನು ಕೊಡತಕ್ಕಂತಹ ನಿನಗೆ ನಮಸ್ಕಾರ ವಿದ್ಯಾಗುರವೇ ನಮೋ ನಮಃ ವಿದ್ಯಾಗುರುವಾದನೇ ನಮಸ್ಕಾರ ಬ್ರಹ್ಮದೇವರು ಎಲ್ಲ ಮಾಡ್ತಕ್ಕ ವಿದ್ಯಾಗುರು ಅದಕ್ಕೆ ವರಹ ರೂಪವನ್ನು ಜ್ಞಾನಕೊಡ ರೂಪ ಅಂತಲೂ ಕರೆದಿದ್ದ ಹೈಗ್ರೀವ ರೂಪ ವರಹ ರೂಪಗಳೆಲ್ಲ ಜ್ಞಾನಕೊಡ ರೂಪಗಳು ಹೌದು ಯಶೋಧೆ ಮಠಕ್ಕೂ ಆಚಾರ್ಯ ಕೊಟ್ಟ ರೂಪ ಯಾವುದು ಭೂರಾಹ ರೂಪನೇ ವರಾಹ ಮಂತ್ರ ತಂತ್ರಸಾರದಲ್ಲಿ ಆಚಾರ ಹೇಳ್ತಾರೆ ಅದರಿಂದ ಜ್ಞಾನ ಬರುತ್ತೆ ಅಂತ ಹೇಳೋದ್ರಿಂದ ವಿದ್ಯಾಗುರವೇ ನಮೋ ನಮಃ ವಿದ್ಯಾಕ್ಕೂ ಯಜ್ಞಕ್ಕೂ ಸಂಬಂಧ ಇದೆ ಯಜ್ಞ ಮಾಡಿದ್ರೆ ಏನಾಗುತ್ತೆ ವಿದ್ಯೆ ಬರುತ್ತೆ ಯಜ್ಞ ವರಾಹ ಅಂದ್ರೆ ಯಜ್ಞ ಸಾಮಗ್ರಿ ಕೊಡತಕ್ಕಂಥ ರೂಪ ಅಂದ್ಮೇಲೆ ಏನ್ ಬರಬೇಕು ಅದರಿಂದ ವಿದ್ಯೆ ಬರಲೇಬೇಕು ಅದಕ್ಕೆ ವರಾಹ ರೂಪದಿಂದ ವಿದ್ಯಾ ಕೊಡತಕ್ಕಂಥ ರೂಪ ಏನು ಅದೊಂದೇ ಅಲ್ಲ ಕೃಷ್ಣ ರೂಪ ಜ್ಞಾನ ಕೊಡ್ತಾನೆ ರಾಮ ರೂಪದಲ್ಲಿ ಕೊಡ್ತಾನೆ ವರಾಹ ರೂಪದಲ್ಲಿ ಕೊಡ್ತಾನೆ ವಿಶೇಷ ದತ್ತಾತ್ರಿ ರೂಪದಲ್ಲಿ ಜ್ಞಾನ ಕೊಡ್ತಾನೆ ವೇದವ್ಯಾಸರು ಹೆಚ್ಚು ಅದು ಸರಿ ಇದು ಇದು ಇದೆಯಲ್ಲ ಇನ್ನು ತಿಳ್ಕೋಬೇಕಲ್ಲ ನೀವು ಹೇಳಿದ್ದು ಇವ್ರು ಕೇಳಿ ನಾವು ಇವ್ರು ಹೇಳಿದ್ರೆ ನಾವು ಕೇಳಬೇಕಲ್ಲ ಏನು ಹೌದಲ್ಲ ಇದು ಪ್ರಸಿದ್ಧ ಅದೇ ಇದು ಸೇರ್ಕೊಂಡಿದೆ ಅಂತ ಅರ್ಥ ಅದು ಹಯಗ್ರೀವ ರೂಪ ವ್ಯಾಸ ರೂಪಗಳು ವಿಶೇಷ ಇವು ಕೂಡ ಏನೋ ಜ್ಞಾನ ಕೊಡ್ತಕ್ಕಂಥ ರೂಪಗಳೇ ನರಸಿಂಹ ರೂಪ ಶತ್ರುನಾಶಕವಾದ ರೂಪ ಅಜ್ಞಾನ ನಿವರ್ತಕವಾದ ರೂಪ ಅದು ಅದಕ್ಕೆ ನರಸಿಂಹ ಅಖಿಲ ಅಜ್ಞಾನ ಮತದ್ವಾಂತ ದಿವಾಕರ ಪರವಾಗಿ ಎಲ್ಲ ರೂಪಗಳು ಎಲ್ಲ ಕೊಡುತ್ತೆ ವಿಶೇಷ ಅಷ್ಟೇ ಯಾವ ರೂಪದಲ್ಲಿ ಧ್ಯಾನ ಮಾಡಿದರೂ ಪರವಾಗಿಲ್ಲ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತ ದೋಷಂ ಪ್ರಾಣಸ್ಯ ಸರ್ವಚಿ